श्री गुरुभ्यो नमः हरिः ओम् हयग्रीवम् चिदानन्द विग्रहम् सदनुग्रहम् दशग्रीवच्छिदम् शापान्मणिग्रीव विमोचनम् स्वनामग्रहणादेव निरस्तग्रह विग्रहम् वृन्दावनगतम् वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसान्नसे उत्तुङ्गवाक्तरङ्गाय मध्वतुक्ताब्धये नमः गुरुमखिल गुणज्ञम् सद्गुणैकाधिवासम् शमदमपरिनिष्ठम् सत्पनिष्ठम् वरिष्ठम् सकलसुजनशिष्टम् नित्यनिर्धूतकष्टम् भयमुखपदनिष्ठम् माम् भजन्तु प्रपन्नाः पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे नीलाकरात्यतानन्तलीलागोपालपालिताम् विद्यापयोनिधीन् वन्दे ब्रह्मविद्यागुरुन्मम ब्रह्मचर्य हरिप्रीति सुविद्या वादशालिनः इष्टदान् कष्टहर्तॄन्नः विद्यामान्यान् मुनीन् नमः वादिराजपदद्वन्द्वा वारिजासक्तमानसान् विश्वप्रिय गुरून् वन्दे मन्दोऽहम् देवि शुद्धये सत्यम् सत्यम् पुनः सत्यम् विष्णुतीर्थप्रसादतः सर्वे कामा भवन्त्येव शपथो बिम्बसन्निधौ चिन्तामणिम् सुभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देह्यभीष्टदम् अज्ञानतिमिरच्छेदम् बुद्धिसम्पत्प्रदायकम् विज्ञानविमलम् शान्तम् विजयाख्यगुरुम् भजे श्रीगुरुभ्यो नमः हरिः ओम् एवम् सर्वाणि वस्तूनि वस्त्राद्याभरणानि च देवैः अपि आप्तवान् कामम् औदासीन्यविवर्जितैः सर्वाणि वस्तूनि वस्त्रादि आभरणानि च ನನ್ನಲ್ಲಿರುವ ಎಲ್ಲ ವಸ್ತ್ರಾದಿ ಆಭರಣಗಳು ವಸ್ತುಗಳು ಎಲ್ಲವೂ ಕೂಡ ದೇವೈಹಿ ಆಪ್ತವಾನ್ ದೇವತೆಗಳಿಂದ ಪಡೆದೆ ಇಲ್ಲ ದೇವೈಹಿ ಅಪಿ ಆಪ್ತವ ಅವರಿಂದಲೂ ಪಡೆದೆ ಅಂದರೆ ಇವಾಗ ಈ ಅವರು ಕೊಟ್ಟರು ಅಂದರೆ ಪ್ರಧಾನ ಕೊಡೋರೊಬ್ಬರಿದ್ರು ಅಂತ ಅರ್ಥ ಅಂದರೆ ಭಗವಂತ ಪ್ರಧಾನವಾಗಿ ಈ ಎಲ್ಲ ಆಭರಣಗಳು ಭಗವಂತನೇ ಕೊಟ್ಟದ್ದು ಭಗವಂತನ ಒಂದು ಕರುಣೆಯಿಂದ ಮಿಕ್ಕವರೆಲ್ಲರೂ ಕೂಡ ನನಗೆ ತಂದುಕೊಟ್ರು ಅಲ್ಲಿ ಎರಡನ್ನು ಹೇಳ್ತಾ ಇದ್ದಾರೆ ಅಂದರೆ ಅಲ್ಲಿ ಅವರವರು ಯಾರ್ಯಾರು ತಂದುಕೊಟ್ಟಿದ್ದಾರೋ ಅವರವರು ಆ ಆಭರಣಗಳಲ್ಲಿ ನಿಂತು ಸೇವಾ ಮಾಡುತ್ತಾ ಇದ್ದಾರೆ ಎಂಬ ವಿಶೇಷವನ್ನು ಸೂಚನೆ ಮಾಡಿಕೊಟ್ಟಿದ್ದಾರೆ ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಮತ್ಕೃತೌ ಯಸ್ಯ ವಿಶ್ವಾಸ ನಾಸ್ತಿ ತಸ್ಯ ಯಶಃ ಶ್ರಿಯಃ ಆಯುಷ್ಯಂ ಶ್ರವತೆ ಭಿನ್ನ ಘಟಾಂತಸ್ಥೋದಕಂ ಯಥಾ ಇಲ್ಲಿ ಬರುತ್ತೆ ವಿಶೇಷ ಏನದು ಮತ್ಕೃತೌ ಹೇ ವೃಂದಾವನಾಚಾರ್ಯ ಯಸ್ಯ ವಿಶ್ವಾಸ ನಾಸ್ತಿ ಯಾರಿಗೆ ಈ ನನ್ನ ಈ ಕೃತಿಯಲ್ಲಿ ವಿಶ್ವಾಸ ಇರಲ್ಲವೋ ಅವರಿಗೆ ಯಶಃ ಶ್ರಿಯಃ ಆಯುಷ್ಯಂಚ ಯಶಸ್ಸು ಸಂಪತ್ತು ಆಯುಷ್ಯವೂ ಕೂಡ ಭಿನ್ನ ಘಟಾಂತಸ್ಥ ಉದಕಂ ಯಥಾ ತಥಾಶ್ರವತೆ ಹೇಗೆ ಒಡದ ಗಡಿಗೆಯಲ್ಲಿ ಒಡಕ ಗಡಿಗೆಯಲ್ಲಿ ಹೇಗೆ ನೀರು ಹಾಕಿದರೆ ಸೋರಿ ಹೋಗ್ತಾ ಇರುತ್ತೋ ಹಾಗೆ ಆಗಿಬಿಡುತ್ತಯ್ಯ ಅಂತ ಹೇಳ್ತಾ ಇದ್ದಾರೆ ಹೇಳಿ ಹೇಳಿ ಮುಂದೆ ಹೇಳುತ್ತಾರೆ ಇಮಂ ಶ್ಲೋಕಂ ತು ವಿಪ್ರೇಷ ಸದಾ ಸರ್ವದಾ ಸಜ್ಜನೇಶ್ವಹ ವದಸ್ವತ್ವಂ ಮದೀಯೇಷು ಮದ್ದಯಾ ವಿಷಯೇಷು ಚ ಅರ ಹೇಳ್ತಾರೆ ಈ ಹೇ ವಿಪ್ರ ಇದು ಯಾರು ಹೇಳಬೇಕು ಅಂತ ಇಮಂ ಶ್ಲೋಕಂ ತು ವಿಪ್ರೇಷ ಸರ್ವದಾ ಸಜ್ಜನೇಶ್ವಿಹ ವದಸ್ವತ್ವಂ ಇಹ ಈ ಭೂಲೋಕದಲ್ಲಿ ಸಜ್ಜನರು ಅಂತ ಯಾರಿರ್ತಾರಲ್ಲ ಅವರಿಗೆ ಮಾತ್ರ ಇದನ್ನು ಹೇಳಪ್ಪ ಯಾವ ಶ್ಲೋಕ ಈ ವಿಶೇಷವಾದ ನನ್ನ ಕೃತಿಯನ್ನ ಹೇಳಿ ಅವರೆಂಥವರು ಮದೀಯೇಶು ಮದ್ದಯಾ ವಿಷಯೇಶ್ಚ, ನನ್ನವರಾಗಿರ್ತಾರೆ, ನನ್ನ ದಯೆಗೆ ಪಾತ್ರರಾಗಿರ್ತಾರಲ್ಲ ಅಂಥವರಿಗೆ ಇದನ್ನು ಹೇಳು. ಚೆನ್ನಾಗಿದೆ ಇದು, ತುಂಬಾ ಗೊಂದಲಕ್ಕೀಡು ಮಾಡುವ ಮಾತು. ಹೌದು ತಾನೆ? ಹಾಗಾದರೆ ಯಾರ್ಯಾರಿಗೆ ಈ ಕೃತಿಯಲ್ಲಿ ವಿಶ್ವಾಸ ಇಲ್ಲ ಅವರಿಗೆಲ್ಲ ಹೀಗಾಗುತ್ತೆ ಅಂದ ಕೂಡಲೇ ಆ ಮಾತು ತುಂಬಾ ನೋವಾಗುವಂತಹ ಮಾತಾಗಿ ಹೊರಡುತ್ತೆ. ಆದರೆ ನೋಡಿ, ಶ್ರೀಮದ್ ಆಚಾರ್ಯರ ಕುರಿತು ಏನು ವಾಯುಸ್ತುತಿ ಅಂತ ನಮ್ಮವರು ಮಾಡಿದ್ದಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು, ಇಂತಹ ಮಾತುಗಳೇ ಅಲ್ಲಿ ಬರುತ್ತೆ. ವಾಯುದೇವರಲ್ಲಿ ಉದಾಸೀನ ಮಾಡಿದರೆ ಸಾಕು, ಅವರನ್ನು ಕರ್ಕೊಂಡು ಹೋಗಿ ಹಾಕಿಬಿಡ್ತಾರೆ ಅಂತ ಹೇಳಿದೆ. ಹೌದಾನೆ? ಹೌದಾ? ವಾಯುದೇವರಲ್ಲಿ ಉದಾಸೀನ ಮಾಡಿದರೆ ಸಾಕು ಅಂತ, ಉದಾಸೀನ ಅವರು ಹೇಳಿದ ಮಾತಾಗ್ಲಿ ಅವರ ಕುರಿತಾಗ್ಲಿ ಉದಾಸೀನ ಮಾಡಿದರೆ ಸಾಕು, ಅವರನ್ನ ಘೋರ ನರಕದಲ್ಲಿ ಹಾಕ್ತಾರೆ ಅಂತ ವಾಯುಸ್ತುತಿಯಲ್ಲಿ ಹೇಳುತ್ತಾರೆ. ಹಾಗೆ ಹೇಳಿದಾಗ ಯಾರಾದರೆ ವಾಯುದೇವರು ನಂಬಲು, ಅವರ ಕೃತಿ ನಂಬಲು, ಅವರಿಗೆಲ್ಲ ಹೀಗಾಗುತ್ತೆ ಅಂದ್ರೆ ಆ ನಂಬದೇ ಇರುವವರೆಲ್ಲ ನೋವಾಗ್ತಾ ಇಲ್ಲ ಹಾಗಂತ ಹೇಳದೆ ಬಿಟ್ರ? ಹೇಳದೆ ಬಿಟ್ರ? ಹಾ, ಬಿಟ್ಟಿಲ್ಲ. ಇಲ್ಲಿ ನಿಜವಾಗಿ ರಾಜರ ದೃಷ್ಟಿ ಎಲ್ಲಿದೆ, ಯಾವ ವ್ಯಕ್ತಿಗಳ ಮೇಲೆ ಕೂತಿದೆ? ಇಲ್ಲಿ ನನ್ನ ದಯಾ ವಿಷಯರಾದವರು ನನ್ನವರು ಸಜ್ಜನರಿಗೆ ಮಾತ್ರ ಹೇಳಯ್ಯ ಎಂಬುದರಲ್ಲಿ ತಾತ್ಪರ್ಯ, ಮಿಕ್ಕವರೆಲ್ಲ ಬೇರೇನು ಅಂದರೆ ಇಷ್ಟು. ಯಾರಾದರೆ ಸ್ವರೂಪತಃ ನನ್ನ ದ್ವೇಷ ಮಾಡತಾರೋ, ಸ್ವರೂಪತಃ ವಾದಿರಾಜರನ್ನ ದ್ವೇಷ ಮಾಡುವಂತಹ ಸ್ವಭಾವ ಇರುತ್ತೋ ಅವರನ್ನ ದುರ್ಜನರು ಅಂದ್ರು. ಅಂದರೆ ಮೋಕ್ಷ ಯೋಗ್ಯರಾದ ಸಕಲ ಜೀವರಾಶಿಗಳು ಕೂಡ ವಾದಿರಾಜರ ದಯಾಪಾತ್ರರೇ, ಎರಡು ಮಾತಿಲ್ಲ. ಅವರವರ ಪ್ರಾರಬ್ಧ ಕರ್ಮವಶಾತ್ತು ಈಗ ಅವರ ರುಜುತ್ವ ತಲೆಗೆ ಹೋಗಿರಬಹುದು, ಹೋಗದಿದ್ದಿರಬಹುದು. ಅಷ್ಟು ಮಾತ್ರಕ್ಕೆ ಅವರನ್ನ ದುರ್ಜನರು ಅಂತ ರಾಜರು ಇಲ್ಲೆಲ್ಲೂ ಕರೆದಿಲ್ಲ. ಈ ಒಂದು ವಿಚಾರದಿಂದಲೇ ಗೊಂದಲಗಳು ಹಿಂದೆಲ್ಲ ತುಂಬಾ ಸೃಷ್ಟಿಯಾದವು, ಬಹಳ ಸೃಷ್ಟಿಯಾದವು. ಹೀಗಂದುಕೊಳ್ಳೇ ನಮ್ಮನ್ನಂತೀರಾ ನಮ್ಮನ್ನಂತೀರಾ ಅಂತ ಯಾರನ್ನ ಕುರಿತು ಅಂದಿದ್ದಾರೆ ಎಂಬುದೇ ನಾವು ತಿಳ್ಕೊಳ್ಳದೆ ಹೋದರೆ ಗತಿಯೇನು? ಯಾಕೆಂದ್ರೆ ಹೇಗೆ ಅದ್ವೈತ ಮತದಲ್ಲಿ ಇದ್ದವರೇ ಬಹಳ ಜನ ಆಚಾರ್ಯರ ಮತಕ್ಕೆ ಬಂದರು, ಹಾಗೆ ವಾದಿರಾಜರು ರುಜುಗಳು ಅಂತ ಯಾರ್ಯಾರು ಒಪ್ಪಿಲ್ಲವೋ ಅಂಥವರೆಲ್ಲ ಖಡಕ ವಿರೋಧ ಮಾಡಿದವರೇ ಪುನಃ ವಾದಿರಾಜರನ್ನ ಅಷ್ಟು ಕಟಾಭಕ್ತರಾಗಿ ನಿಂತರು. ಅದಕ್ಕೆ ಮತ್ತೆ ಈ ಶ್ಲೋಕ ಮೊದಲು ಇತ್ತಲ್ಲ, ಯಾರಾದರೆ ವಾದಿರಾಜರನ್ನು ದ್ವೇಷ ಅಂದ್ರೆ ಇದು ಒಪ್ಪಲ್ಲ ಅಂತ ನಿಂತಿದ್ರೋ ಆವಾಗೂ ಈ ಶ್ಲೋಕ ಇತ್ತು. ಅವಾಗ ಅವರು ದುರ್ಜನರು, ಮತ್ತೆ ಬದಲಾವಣೆ ಆದರಲ್ಲ, ಮತ್ತೆ ಸಜ್ಜನರಾಗಿಬಿಟ್ರು. ಅಂದ್ರೆ ಈ ಶ್ಲೋಕ ಹೊರಟದ್ದು ಯಾರಿಗೆ ಅಂದ್ರೆ ಇಷ್ಟು ವಿಚಾರ ಹೇಗೆ ಅಂದರೆ ಯಾರಿಗಾದರೆ ಕರ್ಮ ಪಕ್ವ ಆಗಿ, ಯಾರಿಗಾದರೆ ಕರ್ಮ ಪಕ್ವ ಆಗಿ ವಾದಿರಾಜರ ವಿಚಾರ ಕೇಳಬೇಕು ಎಂಬ ಬುದ್ಧಿ ಬಂದಿರುತ್ತೋ ಈಗ ಅವರಿಗೆ ಹೇಳಿ, ಯಾರಿಗೆ ಮುಂದೆ ಬರುತ್ತೋ ಅವರಿಗೆ ತಲುಪಿಸಬೇಕಾದ ನನ್ನ ಕರ್ತವ್ಯ, ನಾನು ಮಾಡುತ್ತೇನೆ, ಅದು ರಾಜರ ಜವಾಬ್ದಾರಿ, ಮಾಡುತ್ತಾರೆ. ಯಾರು ಸ್ವರೂಪತಃ ರಾಜರಿಗೆ ದ್ವೇಷ ಮಾಡುತ್ತಾರೋ ಅವರು ಯಾರಿರ್ತಾರೆ ಹೇಳಿ? ಸ್ವರೂಪತಃ ರಾಜರನ್ನ ಕುರಿತು ದ್ವೇಷ ಮಾಡೋ, ರಾಜನ ಕಂಡ್ರೆ ಆಗಲ್ಲ ಅಂತಿರೋರು ಯಾರಿರ್ತಾರೆ? ದೈತ್ಯರೆ. ಇಲ್ಲಿ ನೋಡಿ ಆ ಡೆಲಿಕೇಟ್ ಬೈಫರ್ಕೇಶನ್ ನೋಡಿ, ಎಲ್ಲ ಮಾಧ್ವ ಜನಾಂಗ, ಎಲ್ಲ ಮಾಧ್ವ ಜನಾಂಗ ಬೇರೆಯವರು ಎಲ್ಲರೂ ಕೂಡ ರುಜುಗಳು ಅಂತ ಒಪ್ಪಲಿ ಒಪ್ಪದಿರಲಿ, ಈ ಒಂದು ಭಾಗ ತೆಗೆದು ಬಿಟ್ರೆ ವಾದಿರಾಜರಿಗೆ ತಲೆಬಾಗದೆ ಇರುವ ವ್ಯಕ್ತಿಗಳು ಯಾರಾದ್ರೂ ಇದ್ದಾರಾ? ನೋ ಡೌಟ್, ಎಲ್ಲರೂ ತಲೆಬಾಗುವವರೇ. ಮತ್ತೆ ಇಲ್ಲಿ ದುರ್ಜನರು ಎಂಬ ಪ್ರಸಕ್ತಿಯೇ ಬರಲಿಲ್ಲ. ಆದ್ದರಿಂದ ಅಲ್ಲಿ ಯಾರಿಗೆ ಸಜ್ಜನೇಶು ಮದೀಯೇಶು ಮದ್ದಯಾ ವಿಷಯೇಶು ಚ ದಯಾ ವಿಷಯೇಶು. ಅಲ್ಲಿ ಮದೀಯೇಶು ಮದ್ದಯಾ ವಿಷಯೇಶು ಅಂತ ಎರಡು ಹೇಳಿದ್ರು ಶಬ್ದಗಳು. ಅಲ್ಲಿ ಮದೀಯೇಶು ಅಂದ್ರೆ ನನ್ನವರು ಅಂದ್ರು, ಇನ್ನೊಂದು ನನ್ನ ದಯಾಪಾತ್ರರು ಅಂತ. ಅಲ್ಲ, ನನ್ನವರು ಅಂದ್ರೆ ನನ್ನ ದಯಾಪಾತ್ರರು ಅಂತ ಅರ್ಥ ಅಲ್ಲವೋ? ಅಂದ್ರೆ ವಾದಿರಾದರ ದಯಾಪಾತ್ರರಲ್ಲದೆ ಸಪರೇಟ್ ಸೆಕ್ಷನ್, ನನ್ನ ಇನ್ನರ್ ಸರ್ಕಲ್ ಅಂತ ಹೇಳಿ ಇನ್ನೊಂದು ದಯಾಪಾತ್ರರು ಮೆರ್ಸಿಯಿಂದ ಬಂದವರು ಅಂತ ಎರಡು ಸೆಕ್ಷನ್ ಇತ್ತು. ಹಾಗಲ್ಲದೆ ಡಿಮ್ಯಾಂಡ್ನಿಂದ ಅವರ ಹತ್ತಿರ ಆದವರು ಯಾರಿದ್ದಾರೆ? ಎಲ್ಲರೂ ಮೆರ್ಸಿಯಿಂದ ಅವರ ದಯಾಪಾತ್ರರೆಲ್ಲರೂ ಕೂಡ. ಮತ್ತೆ ಮದೀಯೇಶು ಮದ್ದಯಾ ವಿಷಯೇಶು ಚ ಅಂತ ಚಕಾರವನ್ನು ಹಾಕ್ತಾರಲ್ಲಿ. ಅಂದ್ರೆ ಅರ್ಥ, ಮದೀಯೇಶು ಅಂದರೆ ಈಗ ಆಗಲೇ ಅವರ ಪಾರಬ್ಧ ಕರ್ಮವನ್ನ, ನನ್ನ ವಿಶೇಷ ಭಗವಂತನ ಪ್ರಾರ್ಥನೆಯಿಂದ ಯಾರ ಪಾರಬ್ಧ ಕರ್ಮವನ್ನ ಸವಿಸಿ ನನ್ನ ಹತ್ತಿರ ಬರುವಂತೆ ಮಾಡಿದ್ದೇನೋ ಅವರು ಮದೀಯರು. ಈಗ ಅವರ ತಲೆಯಲ್ಲಿ ನಾನೇ ಕೂತಿದ್ದೇನೆ, ನಾನು ವಾಯುದೇವರಿಬ್ಬರು ಕೂತಿದ್ದೇವೆ ಸಮಪಂಕ್ತಿಯಲ್ಲಿ. ಯಾರಿಗಿನ್ನ ಬರಲಿಲ್ಲ ಕರ್ಮ ಅಡ್ಡಿ ಕೂತಿದೆ, ಅವರು ಮದ್ದಯಾ ವಿಷಯೇಶು, ನನ್ನ ದಯಾ ಪಾತ್ರರವರು, ಅವರನ್ನು ಬಿಡಬೇಡಿ ಮದ್ದಯಾ. ಅದಕ್ಕೆ ಚಕಾರ ನೋಡಿ, ಇವರಿಗೂ ಹೇಳಿ ಅವರಿಗೂ ಹೇಳಿ. ಅವರು ಬಂದಾಗ ನೋಡಿ, ಇಲ್ಲಿ ಒಬ್ಬರನ್ನ ಕೇಳಿದ್ರು, ಶ್ರೀನಿವಾಸಾಚಾರ್ಯ ನೀವು ಮಾಡೋದು ಸರಿಯಲ್ಲ, ಏನದು ಅಂದ್ರೆ ಅಪ್ಪ ಅಮ್ಮ ಇಬ್ಬರು ಮಕ್ಕಳು, ಅದರಲ್ಲಿ ಇದು ಬೇಡ ಇನ್ನೊಂದು ಹೇಳೋಣ. ಮಾಮೂಲ ಪ್ರಶ್ನೆ ಕೇಳಿದ ಹೇಗೆ, ಅಪ್ಪ ಅಮ್ಮ ಇದ್ದಾರೆ, ಅವರನ್ನ ಯಾರೋ ಬೈತಾ ಇದ್ದಾರೆ, ಆ ಬೈಯುವವರನ್ನ ನೀವು ಆದರ ಮಾಡಿದರೆ ಅಪ್ಪ ಅಮ್ಮನ್ನ ಆದರ ಮಾಡಿದಂತಾಗುತ್ತಾ? ಪ್ರಶ್ನೆ. ಈ ನಾನು ಮಾತಾಡಿದ್ದು ಸಾವಿರಾರು ಜನಕ್ಕೆ ಹೋಗುತ್ತೆ, ತಲುಪಬೇಕು ಅಂತಲೇನೆ ನಾನು ಇಲ್ಲಿ ಮಾತಾಡ್ತಾ ಇದ್ದೇನೆ. ಏನು ಉತ್ತರ ಕೊಡಬೇಕು? ನಿಮಗೂ ಅವರಿಗೂ ಮಧ್ಯ ವೈರ ಇಲ್ಲ. ಯಾರಿಗೆ? ನಿಮ್ಮ ಅಪ್ಪ ಅಮ್ಮನ್ನ ಬೈಯುವವರಿಗೂ ನಿಮಗೂ ಮಧ್ಯ ಪ್ರತ್ಯೇಕ ವೈರ ಇಲ್ಲ. ಆದರೆ ಅಪ್ಪ ಅಮ್ಮನ ಬೈತಾರೆ, ನೀವು ಹೇ ನಮ್ಮ ಅಪ್ಪ ಅಮ್ಮನ ಬೈದುಕೊಳ್ಳಿ ಪರವಾಗಿಲ್ಲ, ನನಗೂ ಅವರಿಗೂ ಮಧ್ಯ ಏನಿಲ್ಲ ಅಂತ ಅವರ ಜೊತೆ ಬೆರೀತೀರಾ? ಅಥವಾ ಅಪ್ಪ ಅಮ್ಮನ ಬೈದರು ನನ್ನ ಬೈದರು ಒಂದೇ ಅಂತ ಅವರಿಂದ ದೂರ ಆಗಿರ್ತೀರಾ? ನೀವು ಅವರನ್ನ ಬೈತೀರಾ? ಯಾಕೆ? ಕೃಷ್ಣ ಹೇಳಿದ್ದ, ದುರ್ಯೋಧನ ಕೇಳಿದ್ದ, ಕೃಷ್ಣ ನಿನಗೂ ನನಗೂ ವೈರ ಏನಿಲ್ಲ, ಬರಬಹುದಲ್ಲ ಊಟಕ್ಕೆ. ಅಂದ್ರೆ ನಿನಗೂ ನನಗೂ ವೈರ ಇಲ್ಲ, ನೀನು ಪಾಂಡವರ ದ್ವೇಷಿ ಆದ್ದರಿಂದ ನನ್ನ ದ್ವೇಷಿ ಅಂತ ಕೃಷ್ಣನೇ ಹೇಳಿದ್ನಲ್ಲ. ಅಂಥ ಕಾಲಕ್ಕೆ ರಾಜರನ್ನು ಯಾರು ದ್ವೇಷ ಮಾಡುತ್ತಾರೋ ಅವರ ಹತ್ತಿರ ಹೋಗಿ ನೀವೆಲ್ಲ ಆದರದಿಂದ ನಡ್ಕೊಳ್ಳೋದು, ನಮಸ್ಕಾರಾದಿಗಳು ಇವೆಲ್ಲ ಸರಿಯಾ? ರಾಜರಿಗೆ ದ್ವೇಷ ಮಾಡಿದಂತಾಗುತ್ತಲ್ಲ ಅಂತ ಏನುತ್ತರ ಕೊಡಬೇಕು? ಒಬ್ಬರು ಕೇಳಿದ್ರು, ನನ್ನ ಹೇಳಿದೆ ಪರಿಸ್ಥಿತಿ ಹಾಗಿಲ್ಲ, ನನ್ನ ತಂದೆ ತಾಯೇ ಇರೋದು, ಆದರೆ ಆ ಅನ್ಲಿಕ್ಕೆ ಹೊರಟದ್ದು ಯಾರು ಗೊತ್ತಾ? ನನ್ನ ತಮ್ಮನೇ. ನನ್ನ ತಮ್ಮನೇ ಅಂದಾಗ, ಅಪ್ಪ ಅಮ್ಮನ್ನ ಅಂದಾಗ, ನಾನು ಆ ತಮ್ಮನ ಮೇಲೆ ನಾನು ದ್ವೇಷ ಮಾಡಬೇಕೋ ಹತ್ತಿರ ಕರೀಬೇಕೋ ನೀವೇ ಹೇಳಿ. ಅವನಿಗೆ ಅಜ್ಞಾನದಿಂದಲೋ ಪ್ರಾರಬ್ಧದಿಂದಲೋ ತಂದೆ ತಾಯಿಗಳ ಬೆಲೆ ಗೊತ್ತಿಲ್ಲದೆ ಏನೋ ಒಂದು ಚೂರು ಮಾತು ಹೇಳಿದರೂ ಕೂಡ ನಾಳೆ ಬೆಳಿಗ್ಗೆ ಅಪ್ಪ ಅಮ್ಮನ ಬೆಲೆ ಗೊತ್ತಾದ ಮೇಲೆ ಅವರ ಪಾದಕ್ಕೆ ಬಿದ್ದೇ ಬೀಳುತ್ತಾನೆ. ಅಂಥ ಅವಕಾಶ ನಾನು ದೂರ ಮಾಡಿದಂತಾಗುತ್ತೆ ನಾನು ದೂರ ಮಾಡಿದರೆ. ಅಷ್ಟೇ ಅಲ್ಲ, ನಾನವರನ್ನ ದೂರ ಮಾಡಿ ನೋಡಿದರೆ ಅಪ್ಪ ಅಮ್ಮಗಾದರೂ ಮನಸ್ಸಿಗೆ ಸಂತೋಷ ಆಗುತ್ತೇನು? ತಂದೆ ತಾಯಿಗಳ ದೃಷ್ಟಿ ಯಾವಾಗ್ಲೂ ಯಾರ ಮೇಲೆ ಇರುತ್ತೆ ಅಂದ್ರೆ ತಮ್ಮ ಹಾದಿಯಲ್ಲಿ ಬಂದವನಕ್ಕಿಂತ ಬಾರದೇ ಇರೋನು ಮೇಲೇ ಜಾಸ್ತಿ ಕೂತಿರುತ್ತೆ. ಅಯ್ಯೋ ಬರಲಿಲ್ಲಲ್ಲ, ಕೂಸು ಊಟ ಆಗಿಲ್ಲ. ಇಬ್ಬರಿರ್ತಾರೆ ಮಕ್ಕಳು, ಅಪ್ಪ ಅಮ್ಮನ ಮಾತು ಕೇಳುತ್ತಾನೆ ಒಬ್ಬ, ಒಬ್ಬ ಅಪ್ಪ ಅಮ್ಮನ ಮಾತು ಕೇಳಲ್ಲ ಅಂದ್ರೆ ಚೂರು ಜಗಳ ಆಡ್ಕೊಂಡು ಹೊರಗೆ ಹೋದ, ನಿನ್ನ ನೋಡಲ್ಲ ಅಂತ ಹೇಳಿ. ನೋಡಿ, ಈ ಮಗ ಅಪ್ಪ ಅಮ್ಮ ಮೂರು ಜನ ಊಟ ಮಾಡಲಿ ಕೂತಾಗ ಅಪ್ಪ ಅಮ್ಮ ನೆನೆದು ನೆನೆದು ಕಣ್ಣೀರಿಂದ ಅವನು ಊಟಕ್ಕಿಲ್ಲ ಅವನು ಊಟಕ್ಕಿಲ್ಲ ಅಂತಲೇ ಒದ್ದಾಡ್ತಾರೆ. ಹೌದ್ ತಾನೆ? ಆ ಅಪ್ಪ ಅಮ್ಮ ಹಾಗ ನೆನೆಯುವ ಕಾಲಕ್ಕೆ ಈ ಮಗ ಇನ್ನೊಬ್ಬ ಊಟ ಮಾಡುವವ ಏನ್ ನೆನೆತೀರ ಅವನನ್ನ ಬಿಟ್ಟುಬಿಡಿ ಅಂದ್ರೆ ಇವನನ್ನೇ ಬೈತಾರೆ. ಇವನು ಕೂಡ ಅಯ್ಯೋ ಅವನಿದ್ರೆ ಚೆನ್ನಾಗಿರ್ತಾ ಇತ್ತು, ಅವನು ಚೆನ್ನಾಗಿರಲಿ ಅಂತ ಇವನು ಕಣ್ಣಲ್ಲಿ ನೀರಿಟ್ಟರೆ ಇವನ ಮೇಲೆ ಅಪ್ಪ ಅಮ್ಮನಿಗೆ ಅಭಿಮಾನ ಬರುತ್ತೆ. ಗೊತ್ತಾನೆ? ಇಲ್ಲದಿದ್ರೆ ಇವ್ರು ಡೌಟ್ ಬರುತ್ತೆ, ನಾಳೆ ಬೆಳಿಗ್ಗೆ ಅವನು ಬಂದ್ರೆ ಇವನು ಹತ್ರ ಸೇರಿಸ್ತಾನೋ ಇಲ್ವೋ ಅಂತ. ವಾದಿರಾಜನ ಕರುಣೆ ಬಹಳ ದೊಡ್ಡದದು, ಬಹಳ ದೊಡ್ಡದು. ಅದರ ಮುಂದೆ ನಾವೆಲ್ಲ ಎಲ್ಲಿ ಕ್ಷುಲ್ಲಕ. ಅದಕ್ಕೆ ವಾದಿರಾಜರು ಎಲ್ಲೆಲ್ಲಿ ಎಲ್ಲೆಲ್ಲಿ ಈ ಪಂಕ್ತಿಗಳನ್ನು ಪ್ರಯೋಗ ಮಾಡಿದ್ದಾರೆ, ಸಜ್ಜನರಿಗೆ ಮಾತ್ರ ಹೇಳು ಕೃತಿ ಎಂದರೆ ಇಷ್ಟು. ಶ್ರೀಮದ್ ಆಚಾರ್ಯರ ಪಾದವನ್ನ ಹಿಡಿದಂತಹ ಪ್ರತಿಯೊಬ್ಬ ವ್ಯಕ್ತಿ ಸಜ್ಜನನೇ, ಅವರೆಲ್ಲರಿಗೂ ಆಖ್ಯಾನ ಹೇಳಿ ಅಂತ ಹೇಳಿದ್ರು. ಹೇಳೋ ಕಾಲ ಬೇರೆ. ಯಾವಾಗ ಪಕ್ವ ಕಾಲ ಬಂದಾಗ ಅವರೇ ಬರ್ತಾರೆ ಅವರಿಗೆ ಹೇಳಿ, ಇಲ್ಲ ಬರೋವರೆಗೂ ಬಂದವರಿಗೆ ಹೇಳಿ ಅಂತ ಅಷ್ಟೇ. ಮದೀಯೇಷು ಮದ್ದಯ ವಿಷಯೇಷು ಚ ಎಂಬುದರಲ್ಲಿ ಇಷ್ಟರ್ಥ ಕೂತಿದೆ. ಹೀಗೆ ನಾವು ಒಂದು ಸರಿಯಾಗಿ ರಾಜರ ಮಾತನ್ನ ಅರ್ಥ ಮಾಡಿಕೊಳ್ಳದೆ ನಾನ್ ನಂಬಿದ್ದೇನೆ ಇನ್ನೊಬ್ಬರು ನಂಬಿಲ್ಲ ನಾ ಸಜ್ಜನ ಒಂದು ದುರ್ಜನ ಅಂತ ಈ ತರ ಹೋದರೆ ಅಪಾರ್ಥ ಮಾಡಿಕೊಂಡು ರಾಜರ ಮಾತಿಗೇನೆ ವಿರುದ್ಧವಾದ ಅರ್ಥ ರಾಜರ ಮುಂದೇ ಹೇಳಿದಂತೆ ಆಗುತ್ತೆ. ಅವಾಗ ಏನಾಗುತ್ತೆ? ನಮ್ಮ ನಮ್ಮಲ್ಲೇ ಜಗಳ, ನಮ್ಮ ನಮ್ಮಲ್ಲೇ ರಂಪು ರಗಳಿ ಎಲ್ಲ ಶುರುವಾಗುತ್ತೆ. ಹೌದ್ ತಾನೆ? ಹಾಗಾಗಬಾರದು ಎಂಬುದೇ ರಾಜರ ಉದ್ದೇಶ. ಇನ್ನ ಮುಂದೆ ಹೇಳುತ್ತಾರೆ, ವಿಪ್ರ ಪ್ರಾಣಾವಧಿರ್ಯಾವತ್ ಸತ್ಪ್ರಮಾಣ ವಿರೋಧತಃ ತದ್ವಾಣ್ಯಾ ಚ ಪ್ರವಕ್ಷ್ಯೇಹಂ ಮದ್ವಾಣ್ಯಾವಿಷ್ಟಯಾನಯ. ಇಲ್ಲಿ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಈ ಬ್ರಾಹ್ಮಣ ಏನಿದ್ದಾನಲ್ಲ, ಆ ಬ್ರಾಹ್ಮಣನಿಂದ ವಿಪ್ರೇಣ ಬಹುಸಾಧನಂ ಕಾರಯ. ತುಂಬಾ ವಿಶೇಷವಾಗಿ ಆ ಬ್ರಾಹ್ಮಣನಿಗೆ ನಾನು ಎಲ್ಲ ಸಾಧನೆಯನ್ನು ಮಾಡಿಸ್ತೇನೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು, ನಿನ್ನೊಳಗೆ ನಾನು ನಿಂತಿದ್ದೇನೆ ಬ್ರಾಹ್ಮಣ, ನನ್ನ ಕಣ್ಣು ನಿನ್ನ ಕಣ್ಣಲ್ಲಿದೆ, ನನ್ನ ಕೈ ನಿನ್ನ ಕೈಯಲ್ಲಿದೆ, ನನ್ನ ಪಾದ ನಿನ್ನ ಪಾದದಲ್ಲಿದೆ, ನನ್ನ ಕಣ್ಣಿನ ಸ್ಪರ್ಶದಿಂದ ನಿನ್ನ ನಯನಗಳು ಸುದರ್ಶನಂ, ಭಗವಂತನನ್ನೇ ದರ್ಶನ ಮಾಡ್ತಾ ಹೋಗುತ್ತಯ್ಯ ಅಂತ ನಾನೇ ಸಾಧನೆ ಮಾಡಿಸ್ತೇನೆ ಅಂತ ಹೇಳ್ತಾರೆ. ಅದನ್ನ ಹೇಳ್ತಾ ಇದ್ದಾರೆ. ಹೇ ವಿಪ್ರ ಪ್ರಾಣಾವಧಿರ ಯಾವತ್ತು ಅಂತ ಮುಂದೆ ಹೇಳ್ತಾ ಇದ್ದಾರೆ. ಅಂದರೆ ಎಷ್ಟು ಪರ್ಯಂತ ಈ ಬ್ರಾಹ್ಮಣನ ಪ್ರಾಣದ ಅವಧಿ ಅಂದರೆ ಎಷ್ಟುವರೆಗೆ ಜೀವಂತವಾಗಿರ್ತಾನೋ ಅಷ್ಟುವರೆಗೆ ಸತ್ಪ್ರಮಾಣ ಅವಿರೋಧತಃ ಅಂದ್ರು. ಸತ್ಪಂದ್ರೆ ವೇದಾದಿ ಸತ್ಪ್ರಮಾಣ ವಿರೋಧವಿಲ್ಲದೆ ನಾನು ವಿಶೇಷವಾಗಿ ಆ ಬ್ರಾಹ್ಮಣನಲ್ಲಿ ನಿಂತುಕೊಂಡು ಚೆನ್ನಾಗಿ ಸಾಧನೆ ಮಾಡಿಸ್ತೇನೆ. ನಮಗನ್ಸುತ್ತೆ ಬ್ರಾಹ್ಮಣನಲ್ಲಿ ಅವರು ಇಂದ್ರ ಪದಕ್ಕೆ ಯೋಗ್ಯರು, ಅವರಲ್ಲಿ ನಿಂತುಕೊಂಡು ಇವರೇನೋ ಸಾಧನೆ ಮಾಡಿಸ್ತಾರೆ ಅಂತ ಹೇಳಿದ್ರು. ನಮಗೇನದರಿಂದ ಅಂದ್ರೆ ಬ್ರಾಹ್ಮಣನ ಉಪಲಕ್ಷಣತಯ ಅಂದ್ರೆ ಗೀತೆ ಯಾರಿಗೆ ಹೇಳಿದ್ದು? ಅರ್ಜುನನಿಗೆ. ನಮಗೇನಾದ್ರು ಸಂಬಂಧ ಇದೆಯಾ ಹೇಳಿ ಯಾರಾದ್ರೆ? ಇದು ಅರ್ಜುನನ್ ಸಬ್ಜೆಕ್ಟ್ ಇದು. ಅರ್ಜುನನಿಗೆ ಡೌಟ್ ಬಂತು, ಅರ್ಜುನನಿಗೆ ಹೇಳಿದ್ರಪ್ಪ. ನಮ್ಗೇನಾದ್ರು ಹೇಳಿದ್ರ ಅಂದ್ರೆ ಅರ್ಜುನ ಬರೀ ನೆಪ ಮಾತ್ರ, ಅರ್ಜುನ ನೆಪ ಮಾತ್ರ ಹೇಳಿದ್ದೆಲ್ಲ ನಮಗೇನೆ. ಹಾಗೆ ಬ್ರಾಹ್ಮಣ ನೆಪ ಮಾತ್ರ ಹೇಳಿದ್ದೆಲ್ಲ ನಮಗೇನೆ. ಏನಂತ? ನಿಮ್ಮೊಳಗೂ ನಾನೇ ನಿಂತು ಅವಯವಗಳಲ್ಲಿ ನನ್ನ ಅವಯವಗಳನ್ನಿಟ್ಟು ವಿಶೇಷವಾಗಿ ಸಾಧನೆ ಮಾಡಿಸ್ತೇನೆ ಅಂದ್ರು. ಹೌದಾ ಅಂದ್ರೆ ಹೌದು ಅಂತಾರೆ ನಮ್ಮ ಅರಣ್ಯಕಾಚಾರ್ಯರು. ಯಾಕೆ ಅಂತ ಹೇಳಿದ್ರೆ ಅವರು ಬಿಂಬ ಪ್ರತಿಬಿಂಬ ಭಾವ ಪ್ರಕರಣದಲ್ಲಿ ಹೇಳ್ತಾರೆ, ನಮ್ಮ ಒಳಗೆ ಮುಖದಲ್ಲಿ ಮುಖ ಕೈಯಲ್ಲಿ ಕೈ ಕಾಲಲ್ಲಿ ಕಾಲು ಇಟ್ಟು ಮೊದಲು ನಿಂತವ ಪುಷ್ಕರ, ಪುಷ್ಕರನ ದೇವತೆಗಳು ಅವರು ನಿಂತಿದ್ದಾರೆ, ಅವರೊಳಗೆ ಶನೇಶ್ವರ, ಅವರೊಳಗೆ ಅವರೊಳಗೆ ಹಾಗೆ ಬಂದು ಕೊನೆಗೆ ವಾಯುದೇವರ ಹತ್ತಿರ ಬರುವಾಗ ವಾದಿರಾಜರು ಅಲ್ಲಿ ವಾಯುದೇವರು ಬ್ರಹ್ಮದೇವರು ಎಲ್ಲರೂ ನಮ್ಮಲ್ಲಿ ಹಾಗೇ ನಿಂತಿದ್ದಾರೆ. ಇದು ವಾದಿರಾಜರು ಹೇಳಲಿಕ್ಕೆ ಮೊದಲೇನೆ ವಾದಿರಾಜರು ನಮ್ಮಲ್ಲಿ ನಿಂತು ಮಾಡಿಸ್ತಾ ಇದ್ದಾರೆ. ಅದನ್ನು ಬ್ರಾಹ್ಮಣನಿಗೆ ಹೇಳುವ ಮೂಲಕ ನಮಗೆ ಹೇಳ್ತಾ ಇದ್ದಾರೆ. ಅಂದರೆ ಹೇಗೆ ಬ್ರಾಹ್ಮಣನಿಂದ ಪ್ರಾಣ ಈ ಶರೀರದಲ್ಲಿ ಬ್ರಾಹ್ಮಣನ ಪ್ರಾಣ ಇರೋ ಪರ್ಯಂತರ ವೇದಾದಿ ಪ್ರಮಾಣಗಳು ಏನು ಹೇಳಿದೆ, ವಾದಿರಾಜರು ಇಂತಿಂತಹ ಜೀವರಾಶಿಗಳಲ್ಲಿ ನಿಂತು ಹೀಗೆ ಸಾಧನವನ್ನು ಮಾಡಿಸ್ತಾರೆ ಅಂತ ಪ್ರಮಾಣ ಏನಿದೆ ಅದಕ್ಕೆ ವಿರೋಧ ಬಾರದಂತೆ ನಾನು ಚೆನ್ನಾಗಿ ಸಾಧನೆ ಅವರಿಂದ, ಅವರನ್ನು ನಿಲ್ಲಿಸಿ ಅವರ ಮೂಲಕ ಎಲ್ಲರಿಂದ ವಿಶೇಷವಾದ ಸಾಧನೆಯನ್ನು ನಾನು ಮಾಡಿಸ್ತೇನೆ. ತದ್ವಾಣ್ಯಾಚ ಪ್ರವಕ್ಷ್ಯೇಹಂ ಮದ್ವಾಣ್ಯಾವಿಷ್ಟಯ ಅನಯ ಹೇಳ್ತಾರೆ. ನಾನು ಆ ವಿಪ್ರನ ವಾಣಿಯಲ್ಲಿ ನನ್ನ ವಾಣಿಯನ್ನು ಪ್ರವೇಶ ಮಾಡಿಸಿ ಅವರ ಮುಖದಲ್ಲಿ ನನ್ನ ಮುಖವನ್ನು ಇಟ್ಟು ಅವರ ಮಾತಲ್ಲಿ ನನ್ನ ಮಾತನ್ನಿಟ್ಟು ಪ್ರವಕ್ಷ್ಯೇಹಂ ನಾನು ಪ್ರವಚನ ಮಾಡುತ್ತೇನೆ ಹೇಳಿದ್ರಲ್ಲ. ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲಿಟ್ರು ಮಾತಲ್ಲಿ ಮಾತು ಇಡ್ತಾರೆ. ಅದಕ್ಕೆ ಹೇಳ್ತಾರೆ ಜೀವ ದೇವರ ಮೇಲೆ ಆಧಾರ, ಬಿಂಬ ಪ್ರತಿಬಿಂಬ ಭಾವ ಅಂದ್ರು. ಅದು ಹೇಗೆ ಅಂದಾಗ ಅರಣ್ಯಕಾಚಾರ್ಯ ಒಂದು ಮಾತು ಹೇಳ್ತಾರೆ, ಬಿಂಬ ಗುಣಕ್ರಿಯಾದಿಭಿರೇವ ಗುಣಕ್ರಿಯಾದಿಮಾನ್ ಭವತಿ, ದೇವರ ಗುಣದಿಂದ ನಮಗೆ ಗುಣ, ದೇವರ ಕ್ರಿಯೆಯಿಂದ ನಿಮ್ಮ ಕ್ರಿಯೆ, ಈ ತರ ಜೀವನಿಗೆ ದೇವರಿಂದ ಬರ್ತಾ ಇದೆ ಅಂತ ಚೆನ್ನಾಗಿ ತಿಳಿಸಿಕೊಟ್ರು. ಅಂದ್ರೆ ಸಾಕ್ಷಾತ್ತಾಗಿ ಬರ್ತಾ ಇದೆಯಾ ದೇವರಿಂದ, ದೇವರ ಗುಣ ಅಲ್ಲಿಂದ ಲಕ್ಷ್ಮೀದೇವಿಯಲ್ಲಿ ಗುಣ ಪ್ರಕಟ, ಅಲ್ಲಿಂದ ಬ್ರಹ್ಮವಾಯಿಗಳು, ಹಾಗೆ ವಾದಿರಾಜರು, ಹಾಗೆ ಮಿಕ್ಕವರು, ಹಾಗೆ 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 ಎಲ್ಲರಲ್ಲಿ ಗುಣ, ಹಾಗೆ ಕ್ರಿಯಾ, ಹಾಗೆ ನಮಗೆ ಬರ್ತಾ ಇದೆ. ಹಾಗೆ ಮಾತು ಕೂಡ ಸ್ವಾಮಿ ಮಿಕ್ಕವರೆಲ್ಲ ನಿಂತುಕೊಂಡು ನಮ್ಮಲ್ಲಿ ನುಡಿಸಿದರೆ ನಾವು ಮಾತು ನುಡಿತೀವಿ. ಒಡೆಯ ನುಡಿಸಿದರೆ ನುಡಿವೆ, ನಡೆಸಿದರೆ ನಡೆವೆ, ತಿಳಿಸಿದರೆ ತಿಳಿವೆ, ಮರೆಸಿದರೆ ಮರೆವೆ, ಅಷ್ಟೇ. ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ತದ್ವಾಣ್ಯ ಪ್ರವಕ್ಷೇಹಂ ಅಂದ್ರೆ ಮದ್ವಾಣ್ಯ ಆವಿಷ್ಟಯ ತದ್ವಾಣ್ಯ ವಿಪ್ರವಾಣ್ಯ ಅಂತ ಹೇಳ್ತಾ ಇದ್ದಾರೆ. ನನ್ನ ವಾಣಿಯಿಂದ ಆವಿಷ್ಟವಾದ ವಿಪ್ರವಾಣಿಯಿಂದ ನಾನು ಹೇಳುತ್ತೇನೆ ಅಂದ್ರು. ಅಲ್ಲಿ ತದ್ವಾಣ್ಯ ಪ್ರವಕ್ಷೇಹಂ ಎಂಬ ಕಡಿ ತದ್ವಾಣ್ಯ ಚ ಪ್ರವಕ್ಷೇಹಂ, ಈ ಚಕಾರಗಳು ಎಲ್ಲ ಒತ್ತು ಕೊಡುತ್ತೆ. ಏನದು ಅಂದ್ರೆ ಅವರ ಮಾತಿನ ಮೂಲಕವೂ ನಾನು ನನ್ನ ಮಾತನ್ನಿಟ್ಟು ಹೇಳುತ್ತೇನೆ, ಸಾಕ್ಷಾತ್ತಾಗಿಯೂ ಹೇಳುತ್ತೇನೆ. ಅಂದರೆ ವಾದಿರಾಜರು ನಮಗೆ ಬ್ರಾಹ್ಮಣನ ಮುಖಾಂತರ ಉಪದೇಶ ಕೊಡುತ್ತಾರೆ. ಬ್ರಾಹ್ಮಣ ಅಂದರೆ ಆ ಸ್ಥಾನದಲ್ಲಿ ನಿಂತ ಅವರ ಉಪದೇಶ ಪಡೆದಂತಹ ವ್ಯಕ್ತಿಗಳು ಯಾರ್ಯಾರು ಬರ್ತಾರೆ, ಆಖ್ಯಾನ ಉಪದೇಶ ಕೊಡುತ್ತಾರೆ. ಅಲ್ಲಿ ಅವರಕ್ಕಿಂತ ದೊಡ್ಡವರನ್ನಿಟ್ಟು ಅವರಲ್ಲಿ ವಾದಿರಾಜರು ನಿಂತು ಆಖ್ಯಾನ ಉಪದೇಶ ಕೊಡತಾ ಇರುತ್ತಾರೆ ಎಂಬುದು ಸಿದ್ಧ. ಈಗಲೂ ಈ ಪ್ರತಿಮೆ ಇಟ್ಟು ಇಲ್ಲಿ ಹಿರಿಯರು ಯಾರ್ಯಾರು ಆಖ್ಯಾನ ಪ್ರವಕ್ತಾರಿರ್ತಾರೋ ಅವರೆಲ್ಲರೂ ಬಂದು ನಿಲ್ತಾರೆ. ಯಾರು ಆಖ್ಯಾನ ಪ್ರವಚನ ಮಾಡಬೇಕು ಅಂದುಕೊಳ್ತಾರೋ ಅವರಲ್ಲಿ ಬರ್ತಾರಂತೆ. ಅಲ್ಲ, ಮೊದಲೇ ಅವರು ಡಿಸೈಡ್ ಮಾಡ್ತಾರೆ ಯಾರು ಆಖ್ಯಾನ ಗ್ರಂಥವನ್ನ ಹೇಳಲಿಕ್ಕೆ ಯಾರ್ಯಾರ ಅಧಿಕಾರವಿದೆಯೋ ಆ ಮಹಾಜ್ಞಾನಿಗಳೆಲ್ಲ ಈ ಪ್ರಾಣಿಗಳಲ್ಲಿ ನಾವು ಸಾಕ್ಷಾತ್ತಾಗಿ ಇವರಿಗೆ ಕಾಣಲಿಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ, ನಾವು ಕಾಣಬಾರದು, ಅದಕ್ಕೆ ಇವರಲ್ಲೇ ಒಬ್ಬರನ್ನ ಸೆಲೆಕ್ಟ್ ಮಾಡೋಣ ಅಂತ ಮೊದಲೇ ಸೆಲೆಕ್ಟ್ ಮಾಡಿ ಅವರಲ್ಲಿ ಅವರು ಕೂತು ಅವರ ಮೂಲಕ ಅವರೇ ನುಡಿತಾ ಹೋಗ್ತಾರೆ. ಹೌದಾ? ತದ್ವಾಣ್ಯ ಪ್ರವಕ್ಷೀಯ. ಹೌದು, ಅವರ ಮೂಲಕ ನುಡಿದರು, ನಿಮ್ಮಲ್ಲಿ ನಿಂತು ತಿಳಿಸ್ತಾರೆ, ತಿಳಿಸಿ ಅಪ್ಪ ವಾದಿರಾದರೆ ಹೀಗೆ ಅಂತ ಚಿಂತನೆ ಕೊಡಿಸ್ತಾರೆ. ಕೊಡಿಸಿದ ಮೇಲೆ ಮತ್ತು ನಿಮ್ಮ ಸ್ವಪ್ನದಲ್ಲೂ ಬಂದು ಕಾಣಿಸಿ ಹೇಳುತ್ತಾರಲ್ಲ ಅದೇನದು ಚ ಅಂತಂದ್ರು. ಇವರ ಮೂಲಕ ಹೇಳುತ್ತೇನೆ, ಸ್ವಪ್ನದಲ್ಲಿ ಪ್ರತ್ಯಕ್ಷ ನಾನೇ ಮತ್ತು ಬಂದು ಹೇಳುತ್ತೇನೆ. ತದ್ವಾಣ್ಯಾಚ ಪ್ರವಕ್ಷೇಹಂ ಅಂದ್ರೆ ಪ್ರಕೃಷ್ಟವಾಗಿ ವಕ್ಷೇಹಂ, ಚೆನ್ನಾಗಿ ಹೇಳಿಕೊಡುತ್ತೇನೆ. ರಾಜರ ಆಖ್ಯಾನ ಹೇಳಿದ್ರಪ್ಪ, ಈ ವಿಷಯ ಸಂಶಯ ಬಂದಿದೆ, ಏನು ಮಾಡಲಿ? ಸ್ವಪ್ನದಲ್ಲಿ ಕಾಣಿಸಿ, ನೋಡಪ್ಪ ಯಾರೋ ಒಬ್ಬ ಬ್ರಾಹ್ಮಣರ ರೂಪದಲ್ಲೋ ಕಾಣಿಸಿ ಇದರಲ್ಲಿ ಹೀಗಿದೆ, ನೋಡು 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 ಅಂತ ಹೀಗೆ ತೋರಿಸ್ತಾ ಹೋಗ್ತಾರೆ. ಅಂದರೆ ಎರಡೂ ರೀತಿಯಲ್ಲಿ ಹೇಳಿದ್ದಾಯಿತು, ಒಬ್ಬರು ಹೇಳುವವರಲ್ಲಿ ನಿಂತು ಹೇಳಿದ್ದಾಯಿತು, ಇನ್ನೊಂದು ಸಾಕ್ಷಾತ್ತಾಗಿ ಸ್ವಪ್ನದ ಮೂಲಕ ಇನ್ನೊಂದರ ಮೂಲಕ ಹೇಳಿದ್ದಾಯಿತು. ಅದಕ್ಕೆ ತದ್ವಾಣ್ಯಾಚ ಪ್ರವಕ್ಷೇಹಂ ಮದ್ವಾಣ್ಯಾ ಆವಿಷ್ಟಯಾನಯ ಇನ್ ಹೇಳುತ್ತಾರೆ. ಮತ್ಕಾರ್ಯಂ ವಿಪ್ರಕಾರ್ಯಂ ವಾ ನ ಜಾನಾಸೀತಿ ಬುದ್ಧಿಮನ್ ಕ್ರೋಧೋಪಿ ಮಮ ನಾಸ್ತ್ಯೇವ ತ್ವಂ ಜ ಚಿರಂಜೀವ ಪುತ್ರಕ ಇಲ್ಲಿ ಹೇಳ್ತಾ ಇದ್ದಾರೆ. ಮಮಕಾರ್ಯಸ್ಯ ವಿಪ್ರಕಾರ್ಯಂಬ ಮತ್ಕಾರ್ಯಂಬ ಅಂತ ಹೇಳ ಇಲ್ಲಿ ಹೇಳ್ತಾರೆ. ಏನಿದು ವಾದಿರಾಜರ ಕಾರ್ಯ ಅಂದ್ರೇನು, ವಿಪ್ರಕಾರ್ಯ ಅಂದ್ರೇನು ಅಂತ ಹೇಳ್ತಾರೆ. ವಾದಿರಾಜರ ಅಂತರ್ಗತನಾಗಿರತಕ್ಕಂತ ಹಯಗ್ರೀವನ ಕುರಿತು ಆಖ್ಯಾನದಲ್ಲಿ ಹೇಳಿದ ವಿಶೇಷ ಮಹಿಮೆಯನ್ನ ಜನರಿಗೆ ತಿಳಿಸೋದು ವಾದಿರಾಜರ ಕಾರ್ಯ. ಹಾಗೆ ಆಖ್ಯಾನವನ್ನ ಹೇಳುವ ವೃಂದಾವನಾಚಾರ್ಯರ ಮಹಿಮೆಯನ್ನು ಸಭಾ ಮಧ್ಯದಲ್ಲಿ ಎಲ್ಲಿ ಅಂತ ಹೇಳಿದರೆ, ಈ ವಿಶೇಷವಾಗಿ ಇಬ್ಬರು ಹೊರಡುತ್ತಾರೆ ಕೊಚ್ಚಿ ರಾಜನತ್ರಿಗೆ. ಕೊಚ್ಚಿ ರಾಜನತ್ರಿಗೆ ಆ ರಾಜನತ್ರಿಗೆ ಹೊರಟು ಸಭೆಯಲ್ಲಿ ಈ ಬ್ರಾಹ್ಮಣನ ಅಂದ್ರೆ ವೃಂದಾವನಾಚಾರ್ಯರ ಕುರಿತು ಪರಿಚಯ ಮಾಡಿಕೊಡುತ್ತಾರೆ ರಾಜನಿಗೆ. ಇದು ಯಾವಾಗ ಹೇಳಿದ್ದು ರಾಜರು ಅಂದ್ರೆ, ಯಾವಾಗ ಬ್ರಾಹ್ಮಣ ಮೂಕ ಬ್ರಾಹ್ಮಣನಾಗಿದ್ದಾಗ ಹೇಳಿದ್ದು. ನಡೆದದ್ಯಾವಾಗ ಅಂದ್ರೆ, ಆ ಬ್ರಾಹ್ಮಣ ವೃಂದಾವನಾಚಾರ್ಯರಾಗಿ ಬಂದಾಗ ವೃಂದಾವನಾಚಾರ್ಯರಿಂದ ಅನುಗ್ರಹಕ್ಕೆ ಪಾತ್ರ ಆಗಬೇಕಾದಂಥವರು ಕೊಚ್ಚಿ ರಾಜ, ಕೊಚ್ಚಿ ದೇಶದ ರಾಜ. ಆ ರಾಜನಿಗೆ ಅನುಗ್ರಹ ಆಗಬೇಕು ಅಂತಾದ್ರೆ ಆ ರಾಜನಿಗೆ ಇಂಥವರಿದ್ದಾರೆ ಅಂತ ಪರಿಚಯ ಆಗ್ಬೇಕಲ್ಲ. ಅದಾಗಬೇಕಾದ್ರೆ ಯಾರಿಂದ ಆಗಬೇಕು ಅಂದ್ರೆ ವೃಂದಾವನಾಚಾರ್ಯರ ಶಿಷ್ಯರಾಗಿ, ಅಂದ್ರೆ ರಾಜರ ಶಿಷ್ಯರ ಅಂದ್ರೆ ದೇವತೆಗಳಲ್ಲೇ ಆ ಪಂಕ್ತಿಯಲ್ಲಿ ಸೇರಿದವರೇ, ವೃಂದಾವನಾಚಾರ್ಯರಿಂದ ಉಪದೇಶ ಪಡ್ಕೊಳ್ತಕ್ಕಂಥವರೇ, ಏನು ಬ್ರಾಹ್ಮಣನ ಸ್ವಪ್ನದಲ್ಲಿ ಉಪದೇಶ ಪಡೆದವರು. ಬ್ರಾಹ್ಮಣನ ಸ್ವಪ್ನದಲ್ಲಿ ನಾಲ್ಕೈದು ಜನ ಬಂದ್ರು, ಶೇಷ ಸೀತಾಪತಿ ವ್ಯಾಸ ಅಂತ ಯಾರವರು ಒಂದು ಮೊದಲು ಹೇಳಿದ್ದೆ. ಮುಂದೆ ಆಯಾ ಪದಗಳಿಗೆ ಬರತಕ್ಕಂಥವರು, ಅಹಂಕಾರಿಕ ಪ್ರಾಣ ಅಗ್ನಿ ಮೊದಲಾದ ಪದಗಳಿಗೆ ಬರತಕ್ಕಂಥವರು ಅಂತ. ಅಂಥವರಿಗೆ ಏನು ಬ್ರಾಹ್ಮಣನ ಸ್ವಪ್ನದಲ್ಲಿ ವಾದಿರಾಜರು ಉಪದೇಶ ಕೊಟ್ಟಿದ್ರು ಅವರೇ ಮತ್ತು ಹುಟ್ಟಿ ಬಂದ್ರು ವೃಂದಾವನಾಚಾರ್ಯರ ಕಾಲಕ್ಕೆ. ವೃಂದಾವನಾಚಾರ್ಯರ ಕಾಲಕ್ಕೆ ಹುಟ್ಟಿ ಬಂದಾಗ ವಾದಿರಾಜರೇ ಅವರ ಸ್ವಪ್ನದಲ್ಲಿ ಹೋಗಿ, ನೀವು ಇಂಥವರು, ವೃಂದಾವನಾಚಾರ್ಯರಿಂಥವರು, ನಿಮಗೂ ಅವರಿಗೂ ಸಂಬಂಧ ಇಂಥದ್ದು ಅಂತ ಆಖ್ಯಾನದಲ್ಲಿರುವ ಶ್ಲೋಕಗಳೆಲ್ಲ ಅವರಿಗೆ ನೆನಪಾಗುವಂತೆ ಮಾಡಿ, ವೃಂದಾವನಾಚಾರ್ಯರಿಗೆ ನೆನಪಾಗುವಂತೆ ವಾದಿರಾಜರೇ ಮಾಡಿದರು. ಸ್ವಪ್ನ ಮಂತ್ರಾಕ್ಷತೆ ಹಾಕಿ ಎಲ್ಲ ನೆನಪಾಗುವಂತೆ ಮಾಡಿದರು. ಅವರಿಗೂ ಕೂಡ ನೆನಪಾಗುವಂತೆ ಮಾಡಿ, ಹೌದಲ್ಲ ಇದು ರಾಜರೇ ಹೇಳಿದ್ದಲ್ಲ, ಸ್ವಪ್ನ ಬ್ರಾಹ್ಮಣನ ಸ್ವಪ್ನದಲ್ಲಿ ಅವರಿಗೆ ಉಪದೇಶ ಕೊಟ್ಟದ್ದು, ಇಲ್ಲಿ ಹುಟ್ಟಿದಾಗ ಅವರಿಗೆ ನೆನಪಾಗಬೇಕಾದರೆ. ನಿಮಗೆ ಕನೆಕ್ಷನ್ ಗೊತ್ತಾಗ್ತಾ ಇದೆಯಾ? ನೀವು ನನ್ನ ಸ್ವಪ್ನದಲ್ಲಿ ನೀವು ಬಂದಿದ್ದೀರಾ, ನನ್ನ ಸ್ವಪ್ನದಲ್ಲಿ ನೀವು ಬಂದಿದ್ದೀರಾ. ನೀವು ಬಂದಿದ್ರೆ ನಿಮಗೆ ನಮ್ಮವರು ಯಾರೋ ಉಪದೇಶ ಕೊಟ್ಟಿದ್ರು. ನೀವು ಇನ್ನೊಂದು ಜನ್ಮದಲ್ಲಿ ಹುಟ್ಟಿದಾಗ ನನ್ನ ಸ್ವಪ್ನದಲ್ಲಿ ನಿಮಗೆ ಉಪದೇಶ ಕೊಟ್ಟದ್ದು ನಿಮಗೆ ನೆನಪಾಗುತ್ತಾ? ಆಗಲಲ್ಲ, ಅಲ್ಲಿ ಕೊಡ್ತಾ ಇದ್ದಾರೆ ಅವರವರಿಗೆ. ವಾದಿರಾಜರು ಹೀಗೆ ನಿಮಗೆ ಹೀಗೆ ಉಪದೇಶ ಕೊಟ್ಟಿದ್ದೆ, ಹೀಗಾಯಿತು, ನಿಮಗೆ ಕೊಟ್ಟ ಉಪದೇಶ ಇದು ಅಂತ ಅಲ್ಲಿ ಅಲ್ಲ ಅವರಿಗೆ. ಇಲ್ಲಿ ನೋಡಿ, ಇಲ್ಲಿ ಬಹಳ ಚರ್ಚೆ ತುಂಬಾ ಇದೆ. ಇಲ್ಲ ಅಂದ್ರೆ ಸುಮ್ಮನೆ ಹೊಟ್ಟೋಗ್ಬೋದು, ಕೇಳಿ ಹೋದ್ರೆ ಅಡ್ಡಿ ಇಲ್ಲ, ಸಂಶಯ ಬಂದ್ರೆ ಕಷ್ಟ. ಮೊನ್ನೆ ಯಾರು ಹೇಳಿದ್ರು, ಆಚಾರ್ಯ ನಮ್ ಸ್ವಪ್ನದಲ್ಲಿ ಬಂದಿದ್ರಿ ಅಂದ್ರು. ನಾನಂದೆ, ನಾನಲ್ಲ ಬಂದಿದ್ದು. ಹೌದ್ ತಾನೆ, ನಾನಂತೂ ಮನೆಯಲ್ಲಿ ಮಲ್ಕೊಂಡಿದ್ದೆ. ಅವತ್ತಂದ್ರು ಹೊತ್ತು ಎಷ್ಟು ಗಂಟೆಗೆ ಸ್ವಪ್ನ ಬಿತ್ತವು? ರಾತ್ರಿ ಮಲ್ಕೊಂಡಿದ್ದೆ, 11 ಗಂಟೆಗೆ ಸ್ವಪ್ನ ಬಿಡ್ತು. ನಾನು 1 ಗಂಟೆವರೆಗೂ ಮೆಸೇಜ್ ಕಳಿಸ್ತಾ ಇದ್ದೆ ಅಮ್ಮ, 1 ಗಂಟೆವರೆಗೂ ಮೆಸೇಜ್ ಕಳಿಸ್ತಾ ಇದ್ದೆ. ನಿಮ್ ಸ್ವಪ್ನದಲ್ಲಿ ನಾನ್ ಬರ್ಲಿಕ್ಕೆ ಹೇಗಾಗುತ್ತೆ? ಮತ್ತು ಅಲ್ಲ, ನನ್ನ ಆಕಾರದಿಂದ ಭಗವಂತನೇ ಅಲ್ಲಿ ವಿಶೇಷ ರೂಪ ಸೃಷ್ಟಿ ಮಾಡಿ ದೇವತೆಗಳನ್ನಿಟ್ಟು ವ್ಯಾಪಾರ ಮಾಡಿಸಿತ್ತು ಎಂಬುದು ಸತ್ಯ. ನಾವು ಯಾರ ಸ್ವಪ್ನದಲ್ಲಿ ಹೋಗಲ್ಲ ಎಂಬುದು ಸತ್ಯ. ಅಂಥ ಕಾಲಕ್ಕೆ ಬ್ರಾಹ್ಮಣನ ಸ್ವಪ್ನದಲ್ಲಿ ಇವರೆಲ್ಲ ಬಂದಿದ್ರು ಅಂದ್ರೆ ಅವರೇ ಬಂದಿದ್ರು, ಭಗವಂತ ಅವರ ರೂಪದಲ್ಲಿ ಅವರು ಉಪದೇಶ ಕೊಡಿಸಿದ್ರು. ಮತ್ತೆ ನೋಡಿ, ನನ್ನ ಸ್ವಪ್ನದಲ್ಲಿ ನೀವು ಬಂದಿದ್ರೆ ಯಾರೋ ನಿಮಗೆ ನನ್ನ ಸ್ವಪ್ನದಲ್ಲಿ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತಾ? ಗೊತ್ತೇ ಆಗಲ್ಲ, ನೀವು ಬಂದಿಲ್ಲ. ಮತ್ತೆ ನಿಮಗೆ ಗೊತ್ತಾಯ್ತೇನ್ರಿ, ನಿನ್ನ ಸ್ವಪ್ನದಲ್ಲಿ ಹೇಳಿದ್ನಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗುತ್ತಾ? ಹಾಗೆ ಬ್ರಾಹ್ಮಣನ ಸ್ವಪ್ನದಲ್ಲಿ ಯಾರ್ಯಾರು ಬಂದಿದ್ರು ಅವರು ಬಂದಿದ್ರಾ ಇಲ್ವಾ ಅಂತ ಪ್ರಶ್ನೆ ಹೇಳಿದ್ದು ಅವರ ರೂಪದಲ್ಲೇ ಭಗವಂತ ಅನೇಕ ಮೂರ್ತಿಗಳ ಸೃಷ್ಟಿ ಮಾಡಿ ಅಲ್ಲಿ ಉಪದೇಶ ಕೊಡಿಸಿದ್ದ ಅಂತ ಹೇಳಿ ಅದನ್ನು ಇವ ನೋಡಿ ಕೆಲವಿರುತ್ತೆ. ಇಬ್ಬರು ಏನೋ ಸರಾಯರಥ ಸೇವಾ ಮಾಡ್ತಾ ಇರ್ತಾರೆ, ಮಾಡ್ತಾ ಇರೋ ಕಾಲಕ್ಕೆ ಒಬ್ಬರಿಗೆ ಸ್ವಪ್ನ ಬೀಳುತ್ತೆ, ಅವರಿಗೆ ಫಲ ಕೊಟ್ಟಂಗೆ ಜೊತೆಗೆ ಇನ್ನೊಬ್ಬರು ಸೇವಾ ಮಾಡ್ತಾ ಇರ್ತಾರಲ್ಲ ಅವರಿಗೂ ಇವರ ಸ್ವಪ್ನದಲ್ಲಿ ಫಲ ಕೊಟ್ಟಂಗೆ ಸ್ವಪ್ನ ಆಗುತ್ತೆ. ಇಬ್ಬರಿಗೂ ಕೊಟ್ಟಂಗೆ ಒಬ್ಬರಿಗೆ ಆಗತ್ತೆ, ಇನ್ನೊಬ್ಬರಿಗೆ ಆಗಲ್ಲ. ಬೆಳಿಗ್ಗೆ ಎದ್ದು ಕೂಡಲೇ ಅವರನ್ನ ಎಬ್ಬಿಸಿ ಹೇಳ್ತಾರೆ, ನಂಗೆ ಸ್ವಪ್ನ ಬೀತು. ಏನದು ಅಂತ ಹೇಳಿದರೆ, ನಂಗೆ ಫಲ ಕೊಟ್ಟರು ಒಳ್ಳೇದು, ನಿಂಗೂ ಕೊಟ್ಟರು. ಅಯ್ಯೋ ನಂಗೇನು ಕೊಟ್ಟಿಲ್ಲಲ್ಲ. ನಿಂಗೆ ಕೊಟ್ಟಿಲ್ಲ, ನನ್ನ ಸ್ವಪ್ನದಲ್ಲಿ ನಿಂಗೆ ಕೊಟ್ಟರು. ಅಲ್ಲ ನಂಗೆ ನಾನಲ್ಲಿ ಬಂದಿಲ್ಲಲ್ಲ. ನೀನು ಬಾರದಿದ್ರು ಕೂಡ ನಿನ್ನ ರೆಪ್ರೆಸೆಂಟೇಟಿವ್ ಆಗಿ ಒಂದು ರೂಪ ಇಟ್ಟು ಅಲ್ಲಿ ಕೊಟ್ಟರು ಅಂದ್ರೆ ನಿನಗೆ ಕೊಡ್ತಾ ಇದ್ದಾರೆ ಅಂತ ನಂಗೆ ತಿಳಿಸಿದ್ರು ಅಂತ ಅರ್ಥ ಅಷ್ಟೇ ತಾನೆ. ಹಾಗೆ ಬ್ರಾಹ್ಮಣನ ಸ್ವಪ್ನದಲ್ಲಿ ಯಾರ್ಯಾರಿಗೆ ಫಲ ಕೊಡ್ತಾ ಇದನ್ನು ಉಪದೇಶ ಕೊಟ್ಟಿದ್ರು, ಹೇಗೆ ಈ ವ್ಯಕ್ತಿ ತಾನು ಸ್ವಪ್ನದಿದ್ದ ಮೇಲೆ ನಿಂಗೆ ಕೊಟ್ಟರು ಅಂತ ಇನ್ನೊಬ್ಬರಿಗೆ ಹೇಳುತ್ತಾರೋ, ಹಾಗೆ ವೃಂದಾವನಾಚಾರ್ಯರು ಆಯಾ ಜನ್ಮಗಳಲ್ಲಿ, ವೃಂದಾವನಾಚಾರ್ಯರು ಏನು ಜನ್ಮಗಳು ಬಂತು ಆವಾಗ ಆ ವ್ಯಕ್ತಿಗಳೆಲ್ಲ ಬಂದ್ರು ಬಂದಾಗ ರಾಜರು ವೃಂದಾವನಾಚಾರ್ಯ ಸೂಚನೆ ಕೊಟ್ಟರು, ನೋಡು ನಿನ್ನ ಸ್ವಪ್ನದಲ್ಲಿ ಅವರಿಗೆಲ್ಲ ಉಪದೇಶ ಕೊಟ್ಟಿದ್ದೀನಲ್ಲ ಅದನ್ನ ನೀನೇ ಹೇಳು ಇವರಿಗೆ ಏನಂತ, ನನ್ನ ಸ್ವಪ್ನದಲ್ಲಿ ನಿಮಗೆಲ್ಲ ರಾಜರು ಹೀಗೆ ಉಪದೇಶ ಕೊಟ್ಟರು ಅಂತ ನೀನೇ ಉಪದೇಶ ಕೊಡು. ಅವರು ಸಾಕ್ಷಾತ್ ಎದುರಿಕೊಡಬೇಕಾಗಿಲ್ಲ, ಇವರು ಸ್ವಪ್ನದಲ್ಲಿ ಕೊಟ್ಟರು ನಮಗ್ ಕೊಟ್ಟಂತೇನೆ ಅಂತ. ಅವಾಗ ಕೊಟ್ಟಾಗ ಹೌದಾ ನಮಗ್ ಕೊಟ್ರ ಅಂತ ಇವರಿಗೆ ಪ್ರಶ್ನೆ ಬಂದ್ರೆ, ಇವರ ಸ್ವಪ್ನದಲ್ಲಿ ಬಂದು ನಿನಗೂ ಕೊಟ್ಟಿದ್ದೆ ಅಂತ ರಾಜರು ಪ್ರೂಫ್ ಕೊಟ್ರೆ ಹೌದು ಅಂತ ಕನ್ಫರ್ಮೇಶನ್. ಹಾಗೆ ವೃಂದಾವನಾಚಾರ್ಯರು ಅವರ ಶಿಷ್ಯರು ಏನಿದ್ದಾರೆ ಇಬ್ಬರಿಗೂ ವಾದರಾದರೂ ಇವರು ಸ್ವಪ್ನದಲ್ಲಿ ಹೋಗಿ ಇಂತಿಂಥವರು ಅಂದ್ರೆ ಸ್ವಪ್ನದಲ್ಲಿ ಕಾಣಿಸಿದವರು ಬೇರೆ, ಅವರು ಇನ್ನೊಂದು ಜನ್ಮದಲ್ಲಿ ಬಂದಾಗ ಶರೀರವೆಲ್ಲ ಬೇರೆ ಆಗಿರುತ್ತೆ, ಅವರಂತ ಹೇಗೆ ಗೊತ್ತಾಗಬೇಕು. ಅವಾಗ ರಾಜರು ವೃಂದಾವನಾಚಾರ ಸ್ವಪ್ನದಲ್ಲಿ ಆ ಉಪದೇಶ ಯಾರ್ಯಾರು ಕೊಟ್ಟಿದ್ರಲ್ಲ ಅವರೆಲ್ಲ ಇಂತಿಂತ ರೂಪಗಳಿಂದ ಬಂದಿದ್ದಾರೆ ಆಕಾರದಿಂದ, ಅವರವರಿಗೆ ಇದು ಇದು ಹೇಳಿದೆ ಅಂತ ನೀನು ಹೇಳು ಅಂತ ತಿಳಿಸಿ ಅವರಿಗೆ ಹೇಳಿದ ಮೇಲೆ ಅವರೆಲ್ಲರೂ ಕೂಡ ಹೌದಾ ಅಂತ ಗುರುಗಳ ಚಿಂತನೆ ಮಾಡಿದ್ರೆ ಅವರಿಗೆ ಸ್ವಪ್ನದಲ್ಲಿ ಕಾಣಿಸಿ ಹೌದಯ್ಯ ಆತನ ಸ್ವಪ್ನದಲ್ಲಿ ನಿನಗೆ ಹೀಗೆ ಹೇಳಿದ್ದೆ, ಅದು ಆತನ ಮೂಲಕ ತಿಳಿಸಿದ್ದೆ, ಇದು ಸತ್ಯ, ನೀನು ಈಗ ಇದು ಮಾಡು ಅಂತ ಅವರಿಗೆ ಹೇಳಿ ಆ ಹೇಳಿದ ಮಾತುಗಳನ್ನ ಬರೆಸಿದ್ದನ್ನ ತೋರಿಸಿದರು. ಆದಮೇಲೆ ಇಬ್ಬರು ಹೋಗಿ ಆ ಶಿಲಾಲೇಖನ ಇದೆಯಲ್ವಾ ಅಲ್ಲಿ ಹೋದಾಗ ಅದೇ ಬಂಡೆ ಕಲ್ಲಿನ ಮೇಲೆ ಕೆತ್ತಿದ್ದು ಒಬ್ಬರಿಗೆ ಸಂಸ್ಕೃತದಲ್ಲಿ ಕಾಣಿಸ್ತು, ಇನ್ನೊಬ್ಬರಿಗೆ ತುಳು ಲಿಪಿಯಲ್ಲಿ ಕಾಣಿಸ್ತು. ಒಬ್ಬರಂತಾರೆ ಸಂಸ್ಕೃತದಲ್ಲಿ ಕಾಣಿಸ್ತಾರೆ, ಇನ್ನೊಬ್ಬರು ತುಳು ಲಿಪಿಯಲ್ಲಿ ನನಗೆ ಕಾಣಿಸಿದ್ದು ಕಾಣಿಸ್ತಾ ಇದೆ ಪ್ರತ್ಯಕ್ಷ ಸ್ವಪ್ನದಲ್ಲೆಲ್ಲ. ಹಾಗಾದರೆ ಇದೆಲ್ಲ ನಡೆದದ್ದು ಆಯ ಹೌದಲ್ಲ, ನೀವು ಹೀಗೆ ನೀವು ಹೀಗೆ ಅಂತ ಗುರುತಾದ ಮೇಲೆ ಆವಾಗ ರಾಜರು ಹೇಳಿದ್ದೇನಂತ, ನಿಮ್ಮಂತೇನೆ ನನ್ನ ಅನುಗ್ರಹ, ನನ್ನ ಅನುಗ್ರಹ ಸಾಕ್ಷಾತ್ತಾಗಿ ಬಂತ, ವೃಂದಾವನಾಚಾರ್ಯರ ಮೂಲಕ ನಿಮಗೆಲ್ಲ ಅನುಗ್ರಹ ಬಂತು, ಹಾಗೆ ವೃಂದಾವನಾಚಾರ್ಯರ ಮೂಲಕ ನನ್ನ ಅನುಗ್ರಹ ಪಡೆಯಬೇಕಾದ ವ್ಯಕ್ತಿ ಒಬ್ಬ ರಾಜನಾಗಿ ಬಂದಿದ್ದಾನೆ, ಕೊಚ್ಚಿ ದೇಶದ ರಾಜನಾಗಿ ಬಂದಿದ್ದಾನೆ, ಆತನ ಹತ್ತಿರ ಹೋಗಿ ಇಬ್ಬರಿಗೆ ಉಪದೇಶ, ನೀವು ಹೋಗಿ ಇಂಥ ಗುರುಗಳಿದ್ದಾರೆ ಅಂತ ನೀವು ಅವರಿಗೆ ತಿಳಿಸಿ. ತಿಳಿಸಿದಾಗ ಆ ಕೊಚ್ಚಿ ರಾಜನಿಗೂ ಕೂಡ ಇವರು ಸಭೆಗೆ ಹೋಗಿ ವಿಶೇಷವಾಗಿ ಹೀಗಿದ್ದಾರೆ ಅಂತ ಹೇಳಿದ ಕೂಡಲೇ ಆತನಿಗೂ ನೆನಪು ರಾಜರು ತಂದುಕೊಟ್ರು, ನಿನಗೂ ವೃಂದಾವನಾಚಾರ್ಯರಿಗೂ ಹಿಂದಿನ ಸಂಬಂಧ ಕನೆಕ್ಷನ್ ಇದು, ನಿನಗೆ ಇಂಥ ಉಪದೇಶ ಆಗಿತ್ತು ಅದಕ್ಕೆ ಇವರು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ನೋಡಯ್ಯ ಅಂತ ಆತನಿಗೂ ರಾಜರು ನೋಡಿ ರಾಜರಂತ ಕರೆಸಿ. ಅದು ಅವರಿಗೆ ಮತ್ತೆ ಪ್ರಶ್ನೆ ಬರುತ್ತೆ, ರಾಜರು ಅವ್ರಿಗೆ ಹೇಳಿದ್ರು ಇವ್ರಿಗೆ ಹೇಳಿದ್ರು ಅವ್ರ ಸ್ವಪ್ನದಲ್ಲಿ ಹೇಳಿದ್ರು ಬಂದ್ರು ಮತ್ತು ನಡೆಸಿದ್ರು ಅಂದ್ರೆ ನಮಗೇನ್ ಇದರಿಂದ ಅಂದ್ರೆ ನಿಮಗೂ ನಡೆಸ್ತಾರೆ ಅಂತ. ನಡೆಸ್ತಾರೆ ಅಂದ್ರೆ ಯಾವಾಗ ನಡೆಸ್ತಾ ಇದ್ದಾರೆ ಅಂದ್ರು. ಹೌದಾ ಅದು ಹೇಗೆ ಅಂದ್ರೆ ನೀವು ಎಲ್ಲೆಲ್ಲಿಗೂ ಹೋದಾಗ ಯಾರ್ಯಾರನ್ನು ನಿಮಗೆ ಸಂಬಂಧ ಮಾಡಿ ನೋಡಿ ನೀವು ಹೀಗೆ ನೀವು ಹಾಗೆ ಅಲ್ಲಿ ಹೋಗ್ರಿ ಇಲ್ಲಿ ಸೇವಾ ಮಾಡಬೇಕಂತೆ ಅಥವಾ ಯಾರಾದ್ರೂ ನಿಮ್ಗೆ ಕಾಣಿಸಿದಾಗ ಏನೋ ರೀ ಹೀಗೆ ಏನೋ ತೊಂದರೆ ಆಗ್ತದೆ, ಹೌದಾ, ಸೋದೆಗೆ ಹೋಗಿ ಅಂತ ಅವ್ರ ಮೂಲಕ ಹೇಳಿಸಿ, ನೀವು ಅಲ್ಲಿ ಹೋಗಿ ಸೇವಾ ಮಾಡಿಸಿ, ಇದೆಲ್ಲ ಯಾರು ಮಾಡಿಸ್ತಾ ಇದ್ದಾರೆ ಅಂದುಕೊಂಡಿದ್ದೀರಿ? ರಾಜರೇ ಮಾಡಿಸ್ತಾ ಇದ್ದಾರೆ. ಅವರು ಬೃಂದಾವನ ಆಚಾರ್ಯರು, ಅವರ ಶಿಷ್ಯವರ್ಗ ಏನಿದೆ ಅವರ ದೃಷ್ಟಾಂತ ಕೊಟ್ಟು, ಅವರನ್ನ ಮಾತ್ರ ಅಲ್ಲಯ್ಯ ಎಲ್ಲರನ್ನೂ ಹೀಗೆ ನಾನೇ ನಡೆಸಿ ಕರ್ಕೊಂಡು ಹೋಗ್ತಾ ಇದ್ದೇನೆ, ಕೆಲವರ ರಾಯರತ್ರ ನಾನೇ ಕರ್ಕೊಂಡು ಹೋಗ್ತೇನೆ, ಕೆಲವರನ್ನ ರಘುತ್ತಮರ ಹತ್ರ ಕರ್ಕೊಂಡು ಹೋಗ್ತೇನೆ, ಎಲ್ಲ ಕಡೆ ನಾನೇ ಬರ್ತಾ ಇದ್ದೇನೆ ಅಯ್ಯ, ನನ್ನ ನೋಡೋ ದೃಷ್ಟಿ ಇಲ್ಲ ನಿಮಗೆ, ಎಲ್ಲರಲ್ಲಿ ನಿಂತು ನಾನೇ ಉಪದೇಶಗಳು ಕೊಡುತ್ತಾ ಅವರವರನ್ನ ಅಲ್ಲಲ್ಲಿ ಕರ್ಕೊಂಡು ಹೋಗಿ ಮಾಡಿಸೋನು, ನಾನೇ ಮಾಡಿಸ್ತಾ ಇದ್ದೇನೆ, ಗೊತ್ತಾಗಿಲ್ಲ ಇದು ತಿಳ್ಕೊಂಡು ಅದಕ್ಕೆ ಅಪ್ಲೈ ಮಾಡಿಕೊಳ್ಳ್ರಿ. ಮುಂದೆ ಆಖ್ಯಾನದಲ್ಲಿ ಬರುವಂತಹ ವಿಶೇಷಗಳು ನಿಮಗೆ ಯಾರ ಮೂಲಕ ತಿಳಿಸಿ ಅರ್ಥ ತಿಳಿಸಿ ಕೊಡಬೇಕು ನಾನು ಕೊಡುತ್ತೇನೆ, ಇದು ನಮಗೆ ಹೇಳ್ತಾ ಇದ್ದಾರೆ. ನಂಬರ್ಗೆ ಬಂದ್ರೆ ಹೊರತು ತೃಪ್ತಿ ಇರಲ್ಲ ನಮಗೆ. ಎಲ್ಲಾಗಿದ್ರೆ ಯಾರಿಗೋ ಏನೋ ಯಾರೋ ಉಪದೇಶ ಕೊಟ್ಟರು ಅವ್ರಿಗೆ ಏನೋ ಆಯಿತು ಅಂತ, ನಮ್ಗೆ ಏನಾಯಿತು ಅಂತ ನಮ್ಮ ಪಾಡಿಗೆ ನಾವು ಹೋಗ್ತೇವೆ, ಆ ತರ ನಮಗಿರಬಾರದು. ಅದಕ್ಕೆ ಹೇಳ್ತಾ ಇದ್ದಾರೆ ಅವಾಗ ಆ ರಾಜನಿಗೆ ರಾಜರು ಸೂಚನೆ ಮಾಡಿ, ವಾದಿರಾಜರು ಸೂಚನೆ ಕೊಟ್ಟ ಕೂಡಲೇ ಆ ರಾಜ ಭಕ್ತಿಯಿಂದ ವಾದಿರಾಜರನ್ನ ಕರಕೊಂಡು ಬಂದು, ಅಂದ್ರೆ ನಮ್ಮ ಬೃಂದಾವನಾಚಾರ್ಯನ್ನ ಕರೆಸಿ, ಎಷ್ಟು ಭಕ್ತಿ ಬಂತು ಆತನಿಗೆ ಇವರ ಮೇಲೆ ಅಂದ್ರೆ, ರಾಜರು ಕೊಟ್ಟ ಭಕ್ತಿ, ಆ ಸ್ವರೂಪದ ಭಕ್ತಿ, ಹಿಂದಿನ ಸಂಬಂಧದ ನೆನಪು ಕೊಟ್ಟು, ಓಹೋ ನಿಮಗೆ ನಾನು ಇಂಥ ಶಿಷ್ಯ ಅಂತ ಅವರು ತಿಳಿದು, ಈ ಜನ್ಮದಲ್ಲಿ ರಾಜನಾಗಿದ್ದೇನೆ ಎಂದು ತಿಳಿದು, ಕೊನೆಗೆ ಅವರನ್ನು ಕರೆಸಿ ಸಾಷ್ಟಾಂಗ ನಮಸ್ಕಾರ ಪೂರ್ವಕ ಚಾಮರ ತಾನು ಹಾಕಿದ, ಚಾಮರ ತಾನು ಹಾಕಿದ ಶಿಬಿಕಾರೋಹಣಂ ಕೃತಂ ಅಂತ ಹೇಳ್ತಾರೆ. ಆ ಬ್ರಾಹ್ಮಣನನ್ನ ಅಂದ್ರೆ ವೃಂದಾವನಾಚಾರ್ಯರನ್ನ ಸಿಂಹಾಸನದ ಮೇಲೆ ಕೂಡಿಸಿಟ್ಟು ಚಾಮರ ಹಾಕಿದ ರಾಜ. ಸಿಂಹಾಸನದಲ್ಲಿ ಕೂತು ಚಾಮರ ಹಾಕಿಸಿಕೊಂಡವರು ಯಾರ್ಯಾರು ಪಟ್ಟಿ ಗೊತ್ತಾ? ಶ್ರೀಪಾದರಾಜರು. ಸಾವಿರ ನರಸಿಂಹರಾಯನ ಕಾಲದಲ್ಲಿ ಅಲ್ಲಿ ಕೂತು ಚಾಮರ ಹಾಕಿಸಿಕೊಂಡವರು ಅವರು. ನಂತರ ವ್ಯಾಸರಾಜರು, ನಂತರ ವೃಂದಾವನಾಚಾರ್ಯರು, ವಿಶ್ವಪ್ರಿಯ ತೀರ್ಥರು. ಆದರೆ ಇನ್ನೊಂದು ನನಗೆ ಕಾಣಿಸಿದ್ದದು, ಶ್ರೀಪಾದರಾಜರ ಗುರುಗಳು ಕೂಡ ಹೇಗಿರಬೇಕು ಅಂದ್ರೆ, ನೀವು ಶ್ರೀರಂಗಕ್ಕೆ ಹೋದ್ರೆ ಅವರ ವೃಂದಾವನ ನೋಡಿರ್ತೀರ, ಯಾರದ್ದು ಸ್ವರ್ಣವನ್ನ ತೀರ್ಥರು ನೋಡಿರಲ್ಲ, ಸರಿಯಾಗಿ ನೋಡಿರ್ತೀರ, ಸರಿಯಾಗಿ ನೋಡಿರಲ್ಲ. ಅದು ಬೆಳಿಗ್ಗೆ ಹೋಗಬೇಕು, ಬೆಳಿಗ್ಗೆ ಹೋದ್ರೆ ಅಲಂಕಾರಗಳಿರಲ್ಲ, ಈ ಮಧ್ಯೆ ಒಂದಿರುತ್ತಲ್ಲ ಅವರು ಕೂತಂತ ಮೂರ್ತಿ ಕೆತ್ತಿರ್ತಾರಲ್ಲ, ಆ ಮೂರ್ತಿ ನೋಡಿ ಅವ್ರ ಸುತ್ತ ವಸ್ತ್ರ, ತಲೆ ಮೇಲೆ ಓದಕ್ಕೆ ಕಿರೀಟ ಇಟ್ಟಂತೆ ಇದೆ. ಮಾಮೂಲಾಗಿ ವಸ್ತ್ರ ಹಾಕಿದೆ ಗುಂಡಾಗಿ ಬರಬೇಕು, ಹಾಗಿಲ್ಲ, ಊದ್ದಕ್ಕೆ ಕಿರೀಟ, ಅದರ ಮೇಲೆ ವಸ್ತ್ರ ಬಂದಿದೆ. ಅವರೂ ಕೂಡ ರಾಜರಿಂದ ಸತ್ಕೃತರಾದವರು, ಸಿಂಹಾಸನ ಏರಿದವರು ಸ್ವರ್ಣವರ್ಣ ತೀರ್ಥರು, ಅವರ ಶಿಷ್ಯರಾದ ಶ್ರೀಪಾದರಾದರು, ಅವರ ಶಿಷ್ಯರಾದ ವ್ಯಾಸರಾದರು, ಹಾಗೆ ಸಿಂಹಾಸನ ಏರಿ ಮರದವರೇ ಅವರೆಲ್ಲ ಬಂದರವರು. ಹಾಗೆ ನಮ್ಮ ವೃಂದಾವನಾಚಾರ್ಯರು ಕೂಡ ಆ ರೀತಿಯಲ್ಲಿ ವಿಶೇಷವಾದಂತಹ ಮೆರವಣಿಗೆ ಪಡೆದರು ಅಂತ ಇಷ್ಟು ಹೇಳಿಕೊಡ್ತಾ ಅಲ್ಲಿ ನನ್ನ ಸಬ್ಜೆಕ್ಟ್ ನ ಮುಂದಿದೆ. ಇದನ್ನ ನಡೆದಿಲ್ಲ, ನಡೀಬೇಕು, ನಡೀಬೇಕು. ನಮಗೆ ಯಾರು ಹೇಳ್ತಾರೆ ನೋಡ್ರಿ, ಷೋಡಶಿ ಪಾರಾಯಣ ಮಾಡಿ, ಚತುರ್ದಶಿ ಚಿಂತನೆ ಮಾಡಿ, ಪಾರಾಯಣ ಮಾಡಿ ಅಂತ ಹೇಳಿದ್ರು. ನಮಗೇನೋ ಮಾಡಬೇಕಂತಿದೆ, ಆಗ್ತಾ ಇಲ್ಲ, ಆಗ್ತಾ ಇಲ್ಲ. ಮಾಡಬೇಕೆಂಬ ಚಿಂತೆ ಆಗ್ತಾ ಇಲ್ಲೆಂಬ ಚಿಂತೆ ಕೂಡ ಜಾಸ್ತಿ ಇರುತ್ತೆ. ಅದು ನಾವು ಸುಮ್ಮನೆ ಇರ್ತೀವ, ಗುರುಗಳ ಹತ್ರ ಕೇಳ್ಕೊಂತೀವಿ, ಸ್ವಾಮಿ ಯಾಕೋ ಆಗ್ತಾ ಇಲ್ಲ, ಯಾಕೋ ಆಗ್ತಾ ಇಲ್ಲ. ಅವರು ಮತ್ತು ಕಾಣಿಸಿ ಸ್ವಪ್ನದಲ್ಲಿ ಮಾಡು ಮಾಡು ಅಂತ ಮತ್ತ ಉಪದೇಶ ಕೊಟ್ಟು ಹೀಗೆ ಮಾಡು ಅಂತ ಹೇಳಿದ. ಮತ್ತೆ ಬಹಳ ಜನಕ್ಕಾಗಿದೆ. ಮೊನ್ನೆ ನಾನು ಶ್ರೀರಂಗಕ್ಕೆ ಹೋದಾಗ ಒಬ್ಬ ವ್ಯಕ್ತಿ, ಅವರ ಮನೆಯವರೆಲ್ಲ ಕಾಶಿಯಲ್ಲಿದ್ದಾರೆ ಆ ಕಾಲಕ್ಕೆ, ಆತ ಮಾತ್ರ ಬಂದಿದ್ದ. ನಮ್ಮವರು ನಿಮ್ ಸರಿ ಮಾತಾಡ್ಬೇಕಂತ ಆಚಾರ್ಯರೇ ಕಾಶಿಯಲ್ಲಿದ್ದಾರೆ. ಆಯ್ತಪ್ಪ, ಏನು, ನಾವೆಲ್ಲ ನಿಮ್ಮ ಸಿಡಿ ಎಲ್ಲ ಕೇಳಿದವರು, ಅವ್ರು ಮಾತಾಡ್ತಾ ಇದ್ದಾರೆ, ರೆಕಾರ್ಡ್ ಮಾಡ್ಲಿಕ್ಕೆ ನಾನು ರೆಕಾರ್ಡ್ ಇಲ್ಲ, ಅವ್ರು ಫೋನಲ್ಲಿ ಮಾಡಿದ್ದೆ. ಆಕೆ ಹೇಳ್ತಾ ಇರೋದು, ನಾನು ಷೋಡಶಿ ಚತುರ್ದಶಿ ಚಿಂತನೆ ಮಾಡ್ಕೊಂತ ಇದ್ದೆ, ಅವರು ನೋಡಬೇಕು ಅಂತ ನನಗೆ ತುಂಬಾ ಆಸೆ ಆಯಿತು. ಅವರನ್ನೇ ಕೇಳ್ಕೊಂಡೆ, ಇನ್ಯಾರು ಕೇಳಬೇಕು ವಿಷ್ಣು ತೀರ್ಥರನ್ನ ಕೇಳಿಕೊಂಡ್ರೆ ಸ್ವಪ್ನದಲ್ಲಿ ವಿಷ್ಣು ತೀರ್ಥರು ಕಾಣಿಸ್ತಾ ಇದ್ದಾರೆ, ದರ್ಶನ ಕೊಟ್ಟಿದ್ದಾರೆ. ಏನು ಬೆಳಕು ತುಂಬಾ ಇದೆ, ಅದು ಈ ತಮಿಳ್ ಮಿಕ್ಸ್ಚರ್ ಕನ್ನಡ, ಅದು ಸ್ವಲ್ಪ ಆಕ್ಸೆಂಟ್ ಬೇರೆ ಇರುತ್ತೆ. ನಂಗೆ ಅವರ ಬೆಳಕು ನೋಡ್ಲಿಕ್ಕೆ ಮುಡ್ದಿಲ್ಲ ಅಂದ್ರು, ನಂಗೆ ಮುಡ್ದಿಲ್ಲ, ನನಗೆ ಅರ್ಥ ಆಗಿಲ್ಲ ಅದು. ಅವರೆಲ್ಲ ಮುಡಿಯಾದು ಅಂತ ಹೇಳಿ ತಮಿಳ್ ವರ್ಡ್ ಅದನ್ನ ಕನ್ನಡಕ್ಕೆ ಫಿಕ್ಸ್ ಮಾಡಿಬಿಡ್ತಾರೆ, ಕಾಯಂ ಹೊರಡ್ತಾರೆ. ಅಂದ್ರೆ ನನಗೆ ಗೊತ್ತಿಲ್ಲ ಅಂದ್ರೆ ನನಗೆ ಆಗಲ್ಲ ಅಂದ್ರೆ ಮುಡಿಯಲ್ಲ, ನನಗೆ ಆಗುತ್ತೆ ಅಂದ್ರೆ ಮುಡಿಯುತ್ತೆ ಅಂತ ಹೇಳೋ ಶಬ್ದ ಪ್ರಯೋಗ. ಆಕೆ ಅಲ್ಲಿ ಹೇಳ್ತಾ ಇದ್ದಾಳೆ, ನನಗೆ ಅವರ ತೇಜಸ್ಸು ನೋಡ್ಲಿಕ್ಕೆ ಮುಡಿದಿಲ್ಲ. ಅದ್ಮೇಲೆ ಹೇಳ್ತಾಳೆ, ಶಂಕು ಚಕ್ರ, ಅವ್ರ ಶಂಖ ಅಂತಂಬಲ್ಲ ಶಂಕು ಅಂತಾನೆ ಹೆಚ್ಚು ಪ್ರಯೋಗ, ಶಂಕು ಶಂಕು ಅಂತಾನೆ ಹೆಚ್ಚು ಪ್ರಯೋಗ. ಆ ಶಂಕು ಚಕ್ರ ಎಲ್ಲ ಹಾಕೊಂಡಿದ್ದಾರೆ, ಎಲ್ಲ ಕಾಣಿಸ್ತಾ ಇದೆ, ನನ್ ಕಣ್ಣು ನೋಡ್ತಾರೆ ಮಾತಾಡ್ತಾ ಇಲ್ಲ, ಇಷ್ಟು ದರ್ಶನ ಆಯ್ತು ಅಂತ ಆಕೆ ಅಳತಾ ಇದ್ದಾಳೆ. ಕೊಟ್ಟ ಗಂಡ ಆತ ಅಳತಾ ಇದ್ದಾನೆ, ಎಲ್ಲ ಅಳತಾ ಇದ್ದಾನೆ. ನಂಗೂ ಅಳು ಬಂತು, ಅಪ್ಪ ಎಷ್ಟು ಅನುಗ್ರಹ ಮಾಡ್ತೀರಲ್ಲ ಎಲ್ಲರಿಗೆ ಅಂತೇಳಿ. ಹೀಗೆ ವಾದಿರಾಜರು ಎಲ್ಲೆಲ್ಲಿ ಯಾರ್ಯಾರಿಗೆ ಏನು ಅನುಗ್ರಹ ಮಾಡ್ತಾರೆ ಗೊತ್ತಿಲ್ಲ, ವಿಷ್ಣು ತೀರ್ಥರ ಅನುಗ್ರಹ ಮಾಡ್ತಾರೆ ಗೊತ್ತಿಲ್ಲ. ಇಲ್ಲಿ ಏನಾಗ್ತಾ ಇದೆ ಅಂದರೆ, ಒಂದು ವಾದಿರಾಜರ ವಿಶೇಷವಾದ ಅನುಗ್ರಹ ಪಡೆದಂತಹ ಶಿಷ್ಯವರ್ಗದಲ್ಲಿ ಅವರು ಭೂಮಿ ಮೇಲೆ ಬಂದಾಗ ಆಲಸ್ಯಾದಿ ಪ್ರವೃತ್ತಿಗಳು ಅವರಲ್ಲಿ ಬರ್ತಾ ಇತ್ತು ಪ್ರಾರಬ್ಧ ಕರ್ಮ ವಶಾತ್. ಅದು ತೆಗೆಯಬೇಕಾಗಿದ್ದು ಕೂಡ ವಾದಿರಾಜರ ಜವಾಬ್ದಾರಿಯನ್ನು ತೆಗೀತಾರೆ ಅದನ್ನ. ಅದಕ್ಕೇನು ಮಾಡುತ್ತಾ ಇದ್ರು ಅಂದರೆ, ಅವರ ಸ್ವಪ್ನದಲ್ಲಿ ಹೋಗಿ ನೋಡು, ನನ್ನ ಕೆಲಸ ಮಾಡಲಿಲ್ಲ ನೀನು ಅಂದ್ರೆ, ಹಯಗ್ರೀವನ ನನ್ನ ಒಳಗಿರುವ ಹಯಗ್ರೀವನ ವಿಶೇಷ ವಿಷಯವನ್ನ ಯಾರಿಗೆ ಹೇಳಿ, ಯಾರಾದರೆ ನನ್ನ ಮೂಲಕ ಉಪಾಸನೆ ಮಾಡಬೇಕು ಅವರಿಗೆ ಹೇಳಬೇಕಾಗಿತ್ತು, ನನ್ನ ಕೆಲಸ ಮಾಡಲಿಲ್ಲ. ನನ್ನ ಕೆಲಸ ಅಂದ್ರೆ ನನ್ನಿಂದ ಆಗಬೇಕಾದ ಅವರ ರಕ್ಷಣಾ ಕೆಲಸ, ಅದು ಮುಂದುವರಿಸಲಿಲ್ಲ. ಬ್ರಾಹ್ಮಣನ ಕೆಲಸ, ಬ್ರಾಹ್ಮಣ ಯಾರಿಗೆ ಉಪದೇಶ ಕೊಡಬೇಕೋ ಅಲ್ಲಿ ಹೋಗಿ ನೀವು ಮುಂದೆ ಹೋಗಿ ನೀವು ನಿಮಗೆ ಈ ಕೆಲಸ ಮಾಡಿ ಅಂತ ಹೇಳಿದ್ದೆ, ಅದು ಮಾಡಲಿಲ್ಲ ಅಂತ. ಇದ್ಯಾಕೆ ಇವೆಲ್ಲ ಬರ್ದಾರೆ ಇದರಲ್ಲಿ ಅಂದರೆ, ನಾನು ಇಲ್ಲಿ ಮಾತ್ರ ಅಲ್ಲ, ಇವರಿಗೆ ಮಾತ್ರ ಅಲ್ಲ, ಇಡೀ ಸಜ್ಜೀವ ರಾಶಿಗಳೆಲ್ಲ ಕೂಡ ತಮ್ಮ ತಮ್ಮ ಕಾರ್ಯಗಳು ಏನು ಮಾಡಬೇಕು ಅಂತ ಗೊತ್ತಿಲ್ಲದಿರುವಾಗ ತಿಳಿಸುವವ ನಾನೇ ಆಯಾ ಸಚ್ಚಾಸ್ತ್ರದ ಮೂಲಕ. ಆ ತಿಳಿಸಿದ ಮೇಲೆ ಅವರಲ್ಲಿ ಆಲಸ್ಯದ ಪ್ರವೃತ್ತಿ ಬಂದರೆ ಅವರವರ ಸ್ವಪ್ನಾದಿಗಳಲ್ಲಿ ಹೋಗಿ ಯಾಕೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತ ಎಚ್ಚರ ಕೊಟ್ಟು ಎಬ್ಬಿಸುವವ ನಾನೇ, ಆ ಕೆಲಸ ನಾನು ಮಾಡಿದ್ದೇನೆ ಅಂತ ವಾದಿರಾಜರು ಹೇಳ್ತಾ ಇದ್ದಾರೆ. ಡೆಲಿಕಸಿ ಅರ್ಥ ಆಯ್ತಲ್ಲ, ಅದನ್ನ ಹೇಳ್ತಾ ಇದ್ದಾರೆ. ಮತ್ಕಾರ್ಯಂ ವಾ ವಿಪ್ರಕಾರ್ಯಂ ವಾ ನಜಾನಾಸೀತಿ ಬುದ್ಧಿಮನ್. ಇನ್ನೊಬ್ಬರಿಗೆ ಉಪದೇಶದು ಏನಂತ, ಏನಯ್ಯ ನಿನಗೆ ಆ ನನ್ನ ಕಾರ್ಯ ಮಾಡಲಿಲ್ಲ, ಬ್ರಾಹ್ಮಣನ ಕಾರ್ಯ ಮಾಡಿಲ್ಲ, ನೀನ್ ತಿಳ್ಕೊಂಡೇ ಇಲ್ಲ ಅಂತ. ಕ್ರೋಧೋಪಿ ಮಮ ನಾಸ್ತಿಯೇವ, ನನ್ ಸಿಟ್ಟೇ ಬರ್ತಾ ಇಲ್ಲ ನೋಡಯ್ಯ. ತ್ವಂ ಚಿರಂಜೀವ ಪುತ್ರಕ, ನೀನು ಚೆನ್ನಾಗಿರಯ್ಯ, ಯಾಕಂದ್ರೆ ನಿನ್ನೊಳಗೆ ಆಲಸ್ಯ ಬರ್ತಾ ಇದೆ, ಅದು ತೆಗೆದುಕೊಂಡು ನೀನು ವಿಶೇಷವಾಗಿ ನಮ್ಮ ಕಾರ್ಯವನ್ನ ಮಾಡು. ಮತ್ತು ಪ್ರಶ್ನೆ, ಜೀವ ಸ್ವತಂತ್ರನೇ, ಆಲಸ್ಯ ತಾನಾಗಿ ತಂದುಕೊಂಡು ದೇವ ಕೊಟ್ಟ, ಮತ್ತೆ ನೀ ಆಲಸ್ಯ ಬಿಡುವಂತ ಉಪದೇಶ ಕೊಡುವುದೇನು? ಮತ್ತು ಬುಡಕ್ಕೆ ಬ್ಯಾಕ್ ಟು ಪೆವಿಲಿಯನ್ ಹೋಗ್ಬಿಡ್ತೀವಿ. ಅವ ಉಪದೇಶ ಏನು ಅಂದ್ರೆ, ಅವರೊಳಗಿರುವ ಬಿಂಬನ ದೃಷ್ಟಿಯಲ್ಲಿ ಉಪದೇಶ, ಶಾಸ್ತ್ರದೃಷ್ಟ್ಯಾತ ಉಪದೇಶ ಅಂದ್ರೆ ಶಾಸ್ತ್ರಂ ಅಂದ್ರೆ ಅಂತರ್ಯಾಮಿ, ಅವರೊಳಗಿರುವ ಬಿಂಬನ ದೃಷ್ಟಿಯಲ್ಲಿ ಉಪದೇಶ. ಏನಂತ, ಮೇಲ್ನೋಟಕ್ಕೆ ಅವರಿಗೆ ಕೊಟ್ಟಂತೆ ಇರುತ್ತೆ, ಬಿಂಬನ ದೃಷ್ಟಿಯಲ್ಲಿ, ಹೇ ಸ್ವಾಮಿ ನೀನೇ ಇವರ ಕರ್ಮಾನುಸಾರ ಆಲಸ್ಯ ಕೊಡಿಸಿದ್ದೀಯ, ನೀನೇ ಇವರಿಂದ ಮಾಡಿಸು ಅಂತ ಒಳಗೆ ಅರ್ಥ ಇಟ್ಟುಕೊಂಡು, ಏ ನೀವು ಮಾಡಿ, ನೀವು ಮಾಡಿಲ್ಲ, ನೀವು ಮಾಡಿಲ್ಲ ಅಂತ ಮೇಲ್ನೋಟದ ಅರ್ಥ. ಅವಾಗ ಅವರಲ್ಲಿ ಒಳಗಿರುವ ಬಿಂಬಮೂರ್ತಿ ಆಲಸ್ಯ ಕಳೆದು ಅವರಲ್ಲಿ ಚಟುವಟಿಕೆ ಶುರು ಮಾಡಿಸ್ತಾನೆ. ಇಷ್ಟು ಆ ಉಪದೇಶದ ತಾತ್ಪರ್ಯ. ಹಲೋ, ನಿನ್ನೆ ಇವತ್ತು ಯಾರೋ ಪ್ರಶ್ನೆ ಮಾಡಿದ್ರು ವಾಟ್ಸಪ್ ಅಲ್ಲಿ ಬಂದಿತ್ತು, ನೀವೇನು ದೇವರಿಗೆ ನಾವು ಶರಣಾಗತರಾಗಬೇಕು, ದೇವರು ನಮ್ಗೆ ಅನುಗ್ರಹ ಮಾಡ್ತಾರೆ ಅಂತ ಎಲ್ಲ ಹೇಳ್ತೀರಿ. ಕೃಷ್ಣ ಒಂದು ಕಡೆ ಹೇಳ್ತಾನೆ, ನಿನ್ನಲ್ಲಿ ಇಂತಿಂತ ಒಳ್ಳೆ ಗುಣಗಳು ಬರಬೇಕು, ಆಗ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾನೆ. ಆ ಗುಣಗಳನ್ನ ನಾವು ಹೇಗೆ ತಂದುಕೊಳ್ತೀವಿ? ನಾವೆಲ್ಲ ಅಸ್ವತಂತ್ರರಲ್ಲ, ಹೇಗೆ ನಾವು ಕೃಷ್ಣ ಅನುಗ್ರಹ ಪಡೆಯೋದು? ಈ ಸಂಶಯ ಬರ್ತಾ ಇದೆ ನನಗೆ. ಅದನ್ನು ಪರಿಹಾರ ಮಾಡಿ ಅಂತ ಅವರು ಕೇಳಿದರು. ಉತ್ತರ ಇಷ್ಟೇ ಕೊಟ್ಟಂತವರಿಗೆ. ಕೃಷ್ಣ ಎಲ್ಲ ಕಡೆ ಕೂಡ ನಿನ್ನಲ್ಲಿಂಥ ಗುಣಗಳು ಬರಬೇಕಯ್ಯ, ಹಾಗೆ ನಾನು ನಿನ್ನನ್ನು ಅನುಗ್ರಹ ಮಾಡುತ್ತೇನೆ ಅಂತ ಹೇಳಿದ. ನಾವಷ್ಟೇ ಕೇಳಿ ಓಡ್ತೀವಿ, ಅರ್ಧ ಮಾತನ್ನು ಕೇಳಿ ಓಡುವವರಲ್ಲಿ ಎಕ್ಸ್ಪರ್ಟ್ ನಾವು. ವೆಂಕಪಣಂಬೂರಿಗೆ ಹೋದ ಅಂತ ಕಥೆ ಬರುತ್ತಲ್ಲ, ಅವರು ಮನೆಯಲ್ಲಿದ್ದ ಕೆಲಸ ಮಾಡೋನು, ರಾತ್ರಿ ಗಂಡ ಹೆಣ್ಣದೆ ಅಂದುಕೊಳ್ತಾ ಇದ್ರು, ಈ ಇವನ್ನ ನಾಳೆ ಪಣಂಬೂರು ಕಳಿಸ್ಬೇಕು ಅಂತ. ಆ ರಾತ್ರಿ ಕೇಳ್ದ ಅವನು, ಕೇಳಿದ ಕೂಡಲೇ ಅವ್ರು ಬತ್ತು ಹೇಳೋದು ಯಾಕೆ, ನಾನೇ ಹೋದ್ರಾಯ್ತನ ಹೊಟ್ಟೆ ಹೋಗ್ಬಿಟ್ಟ. ಇವ್ರು ಬೆಳಿಗ್ಗೆ ಹೇಳೋದ್ರೊಳಗೆ ಅವನು ಬೆಳಿಗ್ಗೆ ಪಣಂಬೂರಲ್ಲೇ ಇದ್ಬಿಟ್ಟ, ಅಷ್ಟು ಫಾಸ್ಟ್ ಅವನು. ಅಲ್ಲಿ ಹೋದ್ನ ನೆನಪಾಯ್ತು ಅವನಿಗೆ, ಹೌದು ಹೋಗ್ಬೇಕು ಅಂತ ಹೇಳಿದ್ರಷ್ಟೇ ಯಾಕೆ ಹೋಗ್ಬೇಕು ಅಂತ ಗೊತ್ತಾಗಿಲ್ಲ. ಅರ್ಧ ಮಾತು ಕೇಳಿ ಹೋದ್ರೆ ಹೀಗಾಗುತ್ತೆ. ಕೃಷ್ಣ ನಿನ್ನಲ್ಲಿ ಈ ಗುಣಗಳು ಬರಬೇಕಯ್ಯ, ತಂದುಕೋಬೇಕಯ್ಯ, ಬಂದ್ರೆ ನಾನು ಅವನ ಅನುಗ್ರಹ ಮಾಡ್ತೇನೆ ಅಂತ ಹೇಳಿದ. ಅಷ್ಟೇ ಹೊರತು ಎಲ್ಲಾದ್ರೂ ಟಾರ್ಚ್ ಹಾಕಿ ನೋಡಿ, ನನ್ನ ಅಪೇಕ್ಷೆ ಇಲ್ಲದೆ ಇಂಡಿಪೆಂಡೆಂಟ್ಲಿ ನೀನೇ ತಂದುಕೋಬೇಕು, ಆದ್ಮೇಲೆ ಅನುಗ್ರಹ ಮಾಡ್ತೀನಿ ಅಂತ ಎಲ್ಲಾದ್ರೂ ಹೇಳಿದ್ನ? ಇಲ್ಲ, ಹೇಳಿದ್ದಷ್ಟು ನೀನು ಈ ಗುಣಗಳು ಪಡೆಯಬೇಕು, ಬಂದರೆ ನಾನು ಬರ್ತೇನೆ. ಅವಾಗ ಜೀವ ಕೇಳುತ್ತಾನೆ, ನಾನು ಪಡೆಯೋದು ಹೇಗೆ, ನೀನು ಅಸ್ವತಂತ್ರ ಮತ್ತೆ ಹೇಗೆ ಅಂದ್ರೆ ನನ್ನ ಕಾಲಿಗೆ ಬೀಳು, ನಾನೇ ಕೊಡ್ತೇನೆ. ಒಟ್ಟಾರೆ ನಿನಗೆ ಈ ಗುಣಗಳು ಬರಬೇಕು ಅಂತ ತಿಳಿಸಿದ್ದು ನಾನೇ, ಆ ಗುಣಗಳು ಕೊಡೋದು ನಾನೇ, ಗುಣಗಳು ಕೊಡೋದು ನಾನೇ ಅಂತ ತಿಳಿಸಿದ್ದು ನಾನೇ, ನಿನ್ನಲ್ಲಿ ನನ್ನ ಮೇಲೆ ಭಕ್ತಿ ಕೊಟ್ಟು ನನ್ನ ಶರಣಾಗತನಾಗುವಂತೆ ಮಾಡುವುದು ನಾನೇ, ನಾನೇ ನಿನಗೆ ಅನುಗ್ರಹ ಮಾಡುವುದು ನಾನೇ. ಕೊನೆಗೆ ಮತ್ತೆ ಜೀವನ ಅಸ್ವಾತಂತ್ರ್ಯಕ್ಕೆ ಏನಾದರೂ ತೊಂದರೆ ಆಯಿತಾ? ಏನೂ ಆಗಿಲ್ಲ. ಅವಾಗ ಅವರಿಗೆ ಕ್ಲಾರಿಫಿಕೇಶನ್ ಬಂತು, ಬಹಳ ಸಂತೋಷ ಆಯಿತು. ಈ ಗೊಂದಲ ತುಂಬಾ ಕಡೆ ಇತ್ತು, ನೀನು ನೀನು ಮಾಡು, ನೀ ಮಾಡು, ನೀ ಮಾಡು, ನೀ ಮಾಡು ಅಂದ್ರೆ ನಿನ್ನೊಳಗಿರುವ ನನ್ನನ್ನು ಪ್ರಾರ್ಥಿಸಿದಾಗ ನಾನು ಮಾಡಿಸುವ ನಿನ್ನ ಕಾರ್ಯವನ್ನು ನೀನು ಮಾಡು ಅಂತರ್ಥ. ಅಷ್ಟೇ ಹೊರತು ಇನ್ನೊಂದಲ್ಲ. ಅದನ್ನೇ ವಾದರಾದರೂ ಹೇಳುತ್ತಾ ಇದ್ದಾರೆ. ಈ ಉಪದೇಶ ಏನಿದೆ, ಈ ಉಪದೇಶವನ್ನ ಯಾರು ಚಿಂತನೆ ಮಾಡುತ್ತಾರೋ, ಏನದು ವಾದಿರಾದರೂ ತಮ್ಮ ಶಿಷ್ಯರಿಗೆ ಸ್ವಪ್ನದಲ್ಲಿ ಈ ತರ ಹೇಳಿದ್ದನ್ನ ಯಾರು ಚಿಂತನೆ ಮಾಡುತ್ತಾರೋ ಅವರು, ಅವರಿಗೆ ವಿಶೇಷವಾದ ಆಲಸ್ಯಾದಿಗಳು ಬಂದಿದ್ರೆ ಹೋಗಿಬಿಡುತ್ತೆ. ಹೇಗೆ ವಾದಿರಾದರೆ ಯಾರಿಗೆ ಆಲಸ್ಯಾದಿಗಳು ಬಂದಿರುತ್ತೋ ಸಜ್ಜನರಿಗೆ, ಅವರಿಗೆ ಕಳೆಯಬೇಕು ಅಂತ ಅಂದುಕೊಂಡಿರ್ತಾರೋ ಅವರು ಆಖ್ಯಾನದ ಶ್ಲೋಕಗಳು ಅವರಿಂದ ಕೇಳುವಂತೆ ಮಾಡಿ ಅವರ ಆಲಸ್ಯಾದಿಗಳನ್ನು ಪರಿಹಾರ ಮಾಡಿ ಅವರಲ್ಲಿ ಪ್ರೇರಣೆ ಮಾಡುತ್ತಾರೆ ಎಂಬುದರಲ್ಲಿ ಸಂಶಯ ಇಲ್ಲ. ಅದು ನಮಗೆ ಬರುವಂತಹ ಫಲ ಅಂತ ತಿಳಿಸಿಕೊಟ್ಟಿದ್ದಾರೆ. ಮಕ್ಕೆ ಶ್ರೀಕೃಷ್ಣ ಪರಮಸ್ತು. ಈ ರೀತಿಯಾಗಿ ನಾವು ಆಖ್ಯಾನ ಅರ್ಥ ಮಾಡಿಕೊಳ್ಳದಿದ್ದರೆ, ಆಖ್ಯಾನದಲ್ಲಿ ಸಾಮಾನ್ಯವಾಗಿ ಏನು ಅವ್ರಿಗೆ ಹೇಳಿದ್ರು ಇವ್ರಿಗೆ ಹೇಳಿದ್ರು ಅದಾಯಿತು ಅಂದು ಬಿಟ್ರೆ ನಂಗೇನು ಬಂತು ಅಂತ ಕ್ವಶ್ಚನ್ ಹಾಗೇ ಕೂತಿರುತ್ತೆ. ಕೊನೆಗೆ ಒಬ್ಬೊಬ್ಬರಲ್ಲಿ ಸಂಶಯ ಬಂದೇ ಬರುತ್ತೆ, ಏನಂತ ಕನ್ಫರ್ಮೇಶನ್ ಬಂದ್ಬಿಡುತ್ತೆ. ಇದೆಲ್ಲ ವಾದಿರಾಜರು ಅವರ ಗುಂಪು ಇದೆಯಲ್ಲ ಅವರಿಗವರು ಉಪದೇಶ ಕೊಟ್ಟದ್ದಷ್ಟೇ ಹೊರತು ನಾವು ಕಂಪಲ್ಸರಿ ಕೇಳಬೇಕಾದ ಸಬ್ಜೆಕ್ಟ್ ಅಲ್ರೀ ಅಂತಲೇ. ಏನಂತ, ಇದು ಒಳ್ಳೆ ಗ್ರಂಥವೇ ವಾದರಾದರೆ ಹೇಳಿದ್ದು, ನಾವು ಕಂಪಲ್ಸರಿ ಚಿಂತನೆ ಮಾಡಬೇಕು ಅಂತ ಕಂಪಲ್ಷನ್ ಇಲ್ಲ, ಅವರವ್ರಿಗೆ ಹೇಳಿಕೊಂಡದ್ದಷ್ಟೇ, ಅದಕ್ಕೆ ನಮ್ಗೇನಾಗ್ಬೇಕಾಗಿದೆ ಅಂತ ತಲೆಯಾಗಿ ಬಂದ್ಬಿಡುತ್ತೆ. ನಮಗೂ ಹೇಳಿದ್ದಾರೆ ಎಂಬುದು ಚೆನ್ನಾಗಿ ಗೊತ್ತಾದರೆ ಹೊರತು ಇದರ ಮಹತ್ವ ನಮಗೆ ಗೊತ್ತಾಗಲ್ಲ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.